ತುಂಬಾ ಫಾಯ್ದೆ ಕಾದಿದ್ದು
ಮಳೆ
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮ ರುದ್ರೇಂದ್ರ ವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನವಿತರಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಧನಶಿಷ್ಟಂ ನಿತ್ಯನಿರ್ಭೂತಕಷ್ಟಂ ಭಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕೃಪಪಕ್ಷಾಯ ನಮತಾಂ ಕಾಮಧೇನವೇ ನೀಲಾಕರಾಚ್ಯುತಾನಂತಲೀಲಾಗೋಪಾಲಪಾಲಿತಾಂ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ಮಮ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜಪದ್ವಂದ್ವ ವಾರಿಜಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ ವಂದೋಹಂ ಧೀ ವಿಶುದ್ಧಯೇ ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾಭವಂತ್ಯೇವ ಶಪಥೋ ಬಿಂಬಸನ್ನಿಧೌ ಚಿಂತಾಮಣಿಂ ಸ್ವಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಜನ್ಮಾದ್ಯಸ್ಯತೋಂದ್ವಜಾದಿಗಣತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿಯಂ ಸೂರಯಃ ತೇಜೋವಾದಿ ಮುದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಗುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಂತರ ಎರಡನೇ ಸ್ಕಂಧ ಪ್ರಾರಂಭ ಮಾಡ್ತಾ ಇದ್ದಾರೆ. ಪ್ರಶ್ನೆ ಕೇಳಿದ್ದು ಸಾಯಲಿಕ್ಕೆ ಸಿದ್ಧನಾದವ ಮಾಡಬೇಕಾಗಿದ್ದೇನು, ಅದಕ್ಕೆ ಶುಕ ಮಹರ್ಷಿಗಳು ಉತ್ತರ ಕೊಡ್ತಾ ಇದ್ದಾರೆ. ವರೀಯಾನ್ ಏಷತೆ ಪ್ರಶ್ನ. ಎಲ್ಲಾ ಪ್ರಶ್ನೆಗಳಲ್ಲಿ ನೀವು ಮಾಡೋ ಪ್ರಶ್ನೆ ಬಹಳ ಶ್ರೇಷ್ಠವಾದಯ್ಯ. ಅಂದ್ರೆ ನಮ್ಮಲ್ಲೂ ಪ್ರಶ್ನೆಗಳು ಬರ್ತಾ ಇರುತ್ತೆ, ಕಂಡದ್ದಕ್ಕೆ ಪ್ರಶ್ನೆ ಮಾಡ್ತಾ ಇರ್ತದೆ, ಆದರೆ ದೇವರ ಕುರಿತು ಮಾಡುವ ಪ್ರಶ್ನೆ ಎಂದೆಯಲ್ಲ, ಅದು ಉತ್ತಮವಾದದ್ದು. ಆತ್ಮವಿತ್ ಸಮ್ಮತಃ ಪುಂಸಾನ್ ಶ್ರೋತವ್ಯಾಧಿ ಅಪ್ಪರ. ಯಾರ ಕುರಿತು ಕೇಳಿದರೆ ಜೀವ ಉದ್ಧಾರ ಆಗ್ತಾನೋ ಅವರ ಕುರಿತು ತಿಳಿಸಿಕೊಡಿ ಅಂತ ಕೇಳಿದ್ದೀಯ. ಆ ಕೇಳೋದ್ರಲ್ಲಿ ಇವರು ಬೇಕು ಅವರು ಬೇಕು, ಅವರ ಕುರಿತು ಹೇಳಿ ಇವರ ಕುರಿತು ಹೇಳಿ ಅಂತ ಹೇಳಿಲ್ಲ. ಪ್ರಶ್ನೆ ಎಂಥ ಉನ್ನತ ಮಟ್ಟದ್ದು ಅಂದ್ರೆ ಯಾರು ಉತ್ತಮನೋ ಅವರು ತಿಳಿಸಿಕೊಡಿ ಅಂತ ಗುರುಗಳಿಗೆ ಬಿಟ್ಟದ್ದು. ಯಾಕೆ? ಗುರುಗಳಿಗೆ ನಿರ್ಣಯ ಗೊತ್ತು, ನಮಗೆ ಗೊತ್ತಿಲ್ಲ. ಆದ್ದರಿಂದ ಗುರುಗಳಿಗೆ ಬಿಟ್ಟರೆ ಅವರು ನಿರ್ಣಯ ತೋರಿಕೊಡ್ತಾರೆ. ಆ ಮನಸ್ಸು ಬಂತಲ್ಲ ಅದು ವಿಶೇಷ ಅಂದು. ಸರಿ, ಕೇಳಬೇಕಾದಷ್ಟಿವೆ ಗೊತ್ತಾ? ಅಂದರೆ ಸಹಸ್ರಶ ಶ್ರೋತವ್ಯಾನಿ ಸಂತಿ ಸಹಸ್ರಶ. ಕೇಳಬೇಕಾಗಿದ್ದು ಬಿಚ್ಚಿಟ್ಟರೆ ಸಾವಿರಾರಿದೆ ಕೇಳಬೇಕಾಗಿದ್ದು. ಭಾರತ ತೆಗೆದರೆ ಧರ್ಮಗಳ ಕುರಿತು ಹೇಳ್ತಾ ಹೋಗ್ತಾರೆ, ಅದು ಕೇಳ್ತಾ ಇದ್ರೆ 100 ವರ್ಷ ಕಳೆದು ಹೋಗುತ್ತೆ. ದೇವರು ಮತ್ತು ಬರದೆ ಬರೀ ಧರ್ಮಗಳೇ, ಒಂದು ಆಚಮನ ಕುರಿತೇ ತುಂಬಾ ಹೇಳ್ತಾರೆ. ಅದು ನೋಡಿದ್ರೆ ನಾವು ಆಚಮನ ಸರಿಗೆ ಮಾಡ್ತಾ ಇಲ್ಲ ಅಂತ ಚೆನ್ನಾಗಿ ಅರ್ಥ ಆಗುತ್ತೆ. ಆಚಮನವೇ ನಮ್ಗೆ ಗೊತ್ತಾಗಲ್ಲ. ಒಂದು ಚೆನ್ನಾಗಿ ಮಾಡಬೇಕು, ಸರಿಯಾಗಿ ಆಚಮನ ಮಾಡಬೇಕಾದ್ರೆ ಬಿಸಿ ನೀರು ಇರಬಾರದು, ಅತೀ ತಣ್ಣ ನೀರು ಫ್ರಿಜ್ನ ನೀರು ಕುಡಿಬಾರದು, ಆಚಮನಕ್ಕೆ ಬಡಿಬಾರದು, ಅತೀ ತಣ್ಣ ನೀರು ಬಳಸಬಾರದು. ಆದ ಮೇಲೆ ನೊರೆ ಇರಬಾರದು ನೀರಲ್ಲಿ, ನೀರಿಗೆ ಉಗುರು ತಗಲಿರಬಾರದು. ನಾವು ಸ್ನಾನ ಮಾಡಿ ದೇವರಿಗೆ ನೀರು ತರಬೇಕಾದ್ರೆ ಕೊಡದಲ್ಲಿ ಕೈ ಹಾಕಿ ತರೋದದು ಸರಿಯಲ್ಲ ಅಂತಾರೆ. ಕೊಡ ಈ ರೀತಿ ಹಿಡಿಬೇಕು, ಈ ರೀತಿ ಹಿಡಿಬೇಕಷ್ಟೇ ಹೊರತು ಒಳ ಕೈ ಹಾಕಿ ಹಿಡಿದ್ರೆ ಮುಗಿದೋಯ್ತದ. ಒಂದು ಆ ನೀರಿಂದ ನಾವಾಚಮನ ಮಾಡಿದರೇನೆ ನಮ್ಮ ಆಯುಷ್ಯ ಹೋಗುತ್ತೆ, ದೇವರ ತಲೆ ಮೇಲೆ ಹಾಕಿದರೆ ನರಕವೇ ಬರುತ್ತೆ. ಚಿಕ್ಕ ಚಿಕ್ಕದು ಗೊತ್ತಿಲ್ಲ. ನಂತರ ಇಲ್ಲಿ ಹಾಕೊಂಡು ಹೀಗೆ ಕುಡಿಯಬಾರದು, ಇದು ಅಗ್ನಿತೀರ್ಥ. ಅಗ್ನಿತೀರ್ಥದಿಂದ ತಗೊಂಡ್ರೆ ಅದು ನಮ್ಮ ಪುಣ್ಯ ನಾಶ ಮಾಡುತ್ತೆ. ಇದು ಬ್ರಹ್ಮತೀರ್ಥ, ಇಲ್ಲಿಂದ ತಗೋಬೇಕು. ನೀರು ಹಾಕೋದು ಇಲ್ಲೇ ಹಾಕಬೇಕು, ಹೀಗೆ ಹಾಕೊಂಡು ತಗೋಬೇಕು. ಅದು ಆಚಮನದ ಕ್ರಮ. ಮೂರು ಸಲ ಪ್ರತ್ಯೇಕ ಪ್ರತ್ಯೇಕ ಹಾಕೋಬೇಕು. ಆ ರೀತಿಯಲ್ಲಿ ಆಚಮನ ಮಾಡಬೇಕು ಅಂತ ಹೇಳ್ತಾರೆ. ಆಚಮನ ಮಾಡುವಾಗ ತುಟಿಯ ಯಾವ ಪ್ರಾಂತ ತಗಲಬೇಕು ಕೈಗೆ ಎಂಬುದು ನಿರ್ಣಯ ಮಾಡುತ್ತಾರೆ. ಈ ಒಳಗಿನ ತುಟಿ ತಗಲಬಾರದು, ಹೊರಗಿನ ಇದು ಮಾತ್ರ ತಗಲಬೇಕು. ಈ ನೀರು ಹೀಗೆ ಪ್ರವೇಶ ಮಾಡಬೇಕು, ಚೂರು ಮುಖ ಎತ್ತಿರಬೇಕು, ಇಷ್ಟೆಲ್ಲ ಆಗಬೇಕು. ಅದೂ ಅಲ್ಲದೆ ಶಬ್ದ ಬಂದರೆ ಆಚೆ ಸ್ವರದ ಶಬ್ದ ಬಂದರೆ ಆ ಶಬ್ದದಲ್ಲಿ ಅದು ಎಷ್ಟು ಕಾಲ ಬಂತು ಅಷ್ಟು ಕಾಲದ ಅಷ್ಟು ವರ್ಷಗಳ ಕಾಲ ನರಕವಾಸ ಅಂತ ಹೇಳ್ತಾರೆ. ಆಚಮನಕ್ಕೆ ಹೀಗಾಯಿತು, ನಿಂತು ಆಚಮನ ಮಾಡಬಾರದು, ಕೂತು ಆಚಮನ ಮಾಡಬೇಕು. ಕೂಟ ಆದ್ಮೇಲೆ ನಿಂತುಕೊಂಡೇ ಆಚಮನ, ನಿಂತುಕೊಂಡೇ ತೀರ್ಥ ತಗೊಂಡು ಹೋಗ್ಬಿಡ್ತಾ ಇರ್ತಾರೆ, ಆಗ್ಬಾರದು ಅಂತ ಹೇಳ್ತಾರೆ. ಅದರಿಂದ ಇವೆಲ್ಲ ಇಂತಹ ಧರ್ಮಗಳು ಹೇಳ್ತಾ ಕೂತ್ರೆ ನಮ್ಮ ಜೀವನ ಎಲ್ಲ ಕಳೆದೋಗುತ್ತೆ ಎಂದು. ಹಾಗಾದರೆ ಯಾವುದು ತಿಳ್ಕೊಂಡರೆ ಎಲ್ಲ ತಿಳ್ಕೊಂಡಂತಾಗುತ್ತೋ, ಯಾವ ಪ್ರಧಾನವಾದ ಗೊತ್ತಿಲ್ಲದಿದ್ರೆ ಎಲ್ಲ ತಿಳಿದ್ರೂ ಎಲ್ಲ ತಿಳಿದಿಲ್ಲ ಅಂತಾಗುತ್ತೋ, ಅದು ಯಾವುದು ಅಂತ ಕೇಳುತ್ತೀಯ? ಅದು ದೇವರು. ಭಗವಂತನ ತಿಳಿಯಬೇಕು. ಆ ತಿಳಿಯಬೇಕಾದರೆ ವಿಶೇಷವಾಗಿ ಹೇಳ್ತಾರೆ, ಏತಾವಾನ್ ಸಾಂಖ್ಯಯೋಗಾಭ್ಯಾಂ ಸ್ವಧರ್ಮ ಪರಿನಿಷ್ಠೆಯ ಜನ್ಮ ಲಾಭ ಪರಪುಂಸಾಂ ಅಂತೆ ನಾರಾಯಣ ಸ್ಮೃತಿ. ಜನ್ಮ ಪಡೆದದ್ದಕ್ಕೆ ಲಾಭ, ಜನ್ಮ ಲಾಭ. ಜನ್ಮ ಲಾಭ ಅಂದ್ರೆ ಇನ್ನೊಂದು ಜನ್ಮ ಪಡೆಯುವುದು ಅಂತಲ್ಲ, ಈ ಜನ್ಮ ಪಡೆದದ್ದಕ್ಕೆ ಲಾಭ ಏನದು ಅಂದ್ರೆ ಅಂತ್ಯದಲ್ಲಿ ನಾರಾಯಣ ಸ್ಮೃತಿ ಬರಬೇಕು. ಅಂತ್ಯದಲ್ಲಿ ಹೇಗೆ ಬರುತ್ತೆ ಅಂದ್ರೆ ಮತ್ತೆ ಇರದಂಗೆ ಕೊನೆಗೆ ಇದಕ್ಕಿಂತ ಬರುತ್ತಾ ಅಂದ್ರೆ ಮೊದಲಿನಿಂದ ದೇವರ ಸ್ಮೃತಿ ದಿನಾಗ್ಲೂ ಬಿಡದೆ ಅಖಂಡವಾಗಿ ಕ್ಷಣಕ್ಷಣಕ್ಕೆ ಮಾಡುತ್ತಾ ಬಂದರೆ ಅದು ಕೊನೆಯಲ್ಲಿ ಬಂದೀತು. ಕ್ವಶನ್ ಮಾರ್ಕ್ ಅಂತ, ಯಾಕಂದ್ರೆ ಇಷ್ಟು ಮಾಡಿದ್ರು ಯಾವ ಪ್ರಾರಬ್ಧ ಕೂತು ಹೋಗ್ಬಿಟ್ರೆ ಕಷ್ಟ, ಆದರೆ ಇಷ್ಟು ಮಾಡಿದ್ರು ಎಲ್ಲಿಗೂ ಹೋಗಲ್ಲ, ಗಂಟು ಹಾಗೆ ಕೂತಿರುತ್ತೆ. ಆ ರೀತಿಯಲ್ಲಿ ಅಷ್ಟು ಸಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾದರೆ ನೀನೊಂದು ಪ್ರಶ್ನೆ ಮಾಡಿದೀಯ, ನನಗೆ ಏಳೇ ದಿವಸಗಳ ಕಾಲ ಇದೆ ಅಂತ ಹೇಳಿದ್ಯ. ನಾನು ಉತ್ತರ ಕೊಡೋದೇನು ಗೊತ್ತು? ಏಳು ದಿವಸಗಳ ಕಾಲ ಇದೆ. ಏಳೇ ದಿವಸ ಇದೆ ಅಂತ ನೀನು ಕೇಳಿದ್ದೀಯ, ಏಳು ದಿವಸ ಇದೆ ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಮುಹೂರ್ತ ಕಾಲದಲ್ಲೇ ದೇವರನ್ನ ಸೇರಿದವರು ಯಾರು? ಖಟ್ವಾಂಗ ರಾಜರ್ಷಿಹಿ ಅಂತ ಹೇಳ್ತಾ ಇದ್ದಾರೆ. ಖಟ್ವಾಂಗೋ ನಾಮ ರಾಜರ್ಷಿಹಿ ಜ್ಞಾತ್ವಾ ಇಯತ್ತಾಂ ಆಯುಷಃ ಮುಹೂರ್ತಾತ್ ಸಂಗಮಸೃಜ್ಯ ಗತವಾನ್ ಅಭಯಂ ಹರಿ. ಒಂದು ಮುಹೂರ್ತದಲ್ಲೇ ಧ್ಯಾನ ಮಾಡಿ ಭಗವಂತನ ಕಾಲ ಸೇರಿಬಿಟ್ಟ, ಇನ್ನು ಒಂದು ವಾರ ಇದೆ, ಏನ್ ಬೇಕಾದಷ್ಟು ಇದೆ ಟೈಮು ಅಂತ ಹೇಳಿದ್ರು. ಅವರು ಇದ್ದ ಸಮಯ ಹೇಗ್ ಬಳಸಬೇಕು ಅಂತ ಹಗಲು ರಾತ್ರಿ ಪರಿಶ್ರಮ ಮಾಡಿದ್ರೆ ನಮ್ಗೆ ಟೈಮ್ ಪಾಸ್ ಆಗ್ಲಿಕ್ಕೆ ಆಗುತ್ತೆ? ಯಾವ್ದು ಇಟ್ಕೊಂಡು ಟೈಮ್ ಪಾಸ್ ಆಗತ್ತೆ ಅಂತ ನೋಡ್ತಾ ಇರ್ತೀವಲ್ಲ. ಮತ್ತೆ ನಮಗೇನು ಗ್ಯಾರಂಟಿ ಇದೆಯಾ ಟೈಮು ಎಷ್ಟು ವಾರ ಇರ್ತೀವಿ? ಮೂರು ನಿಧಾನಕ್ಕೆ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ. ಅದಕ್ಕೆ ರಾಜ ಪ್ರಶ್ನೆ ಕೇಳಿದ್ದು ನಮಗಾಗೆ ಕೇಳಿದ್ದು. ಆದ್ದರಿಂದ ಇಲ್ಲಿ ವಿಶೇಷವಾಗಿ, ಅಯ್ಯ ನಾನು ಭಾಗವತವನ್ನು ಅಧ್ಯಯನ ಮಾಡಿದೆ, ನಿನಗೆ ಹೇಳಿಕೊಡುತ್ತೇನೆ, ಅದರಿಂದ ಬೇಗ ಉದ್ಧಾರ ಆಗ್ತದೆ. ಶುಭ ಮಹರ್ಷಿಗಳು ಮಾಡಿದ್ದೇ ನಾವು ಅದು ತಿಳ್ಕೊಳ್ಳದೆ ಭಾಗವತ ಕೇಳಿದರೆ ಭಾಗವತ ಕೇಳಿ ಕೇಳದಂತ ಆಗ್ಬಿಡುತ್ತೆ. ಯಾಕೆ ಅಂತೀರಾ? ಯಾವ ಭಾಗ ಮುಖ್ಯ ಕೇಳಬೇಕೋ ಅಲ್ಲೇ ನಿದ್ದೆ ಬರ್ತಾ ಇರುತ್ತೆ. ಸತ್ಯ ನಾನು ಹೇಳ್ತಾ, ಯಾಕೆ ಅಂತ ಕಲಿ ಬಹಳ ಇಂಟೆಲಿಜೆಂಟ್, ಅವನು ಜೆಂಟಲ್ಮೆನ್ ತರ ಇರ್ತಾನೆ, ದೊಡ್ಡ ಅಕ್ಷರಂಗಾರ ಇಟ್ಕೊಂಡು ಬರ್ತಾನು ಕಲಿಕಾಲದಲ್ಲಿ, ಅವನು ಹಾಗೆ ಬರ್ತಾನೆ ಅಂತ. ಆದರೆ ಅವನು ಏನ್ ಮಾಡ್ತಾನೆ, ಅಲಾರಾಮ್ ಇಟ್ಟು ಎಬ್ಬಿಸ್ತಾನೆ, ಪ್ರವಚನಕ್ಕೂ ಕರ್ಕೊಂಡು ಬರ್ತಾನೆ, ಕೂಡಿಸ್ತಾನೆ, ಒಳ್ಳೆ ವಿಷಯ ಬರುವಾಗ ಚೂರು ಜೊಂಪು ಕೊಡ್ತಾನೆ ಅಷ್ಟೆ, ಮುಗಿತಲ್ಲಿ ಬಂದದ್ದೆಲ್ಲ ತಿಪ್ಪೆಯಲ್ಲಿ ಹೋಯಿತು. ಮತ್ತೆ ಯಾರು ಕಲಿಯನ್ನು ಇಲ್ಲಿ ನೋಡ್ರಿ, ಬೆಂಗಳೂರು ನಗರ ನೋಡಿದ್ರೆ ಎಷ್ಟು ಪ್ರವಚನ ನಡೀತಾ ಇದೆ, ಕೃತಯುಗ ಅನ್ಸ್ಬಿಡುತ್ತೆ, ಎಷ್ಟೆಷ್ಟು ಜನ ಬರ್ತಾರೆ, ಎಂಥ ಸಾಧನೆ ಆಗ್ತಾ ಇದೆ. ಒಳಗೊಳಗೆ ಕತ್ತರೆ ಹಾಕ್ತಾ ಇರ್ತಾನೆ ಕಲಿಯುಗ. ಅವನು ಪಾಡು ಹೇಗೆ ಮಾಡುತ್ತಾನೆ ಅಂದ್ರೆ ಕೇಳದಂತೇನೆ ಮಾಡುತ್ತಾನೆ, ಕೇಳೋ ಕಾಲಕ್ಕೆ ಜೊಂಪು ಹೋಗ್ತಾನೆ, ಅರ್ಧ ಕೇಳಿದಂತೆ ಇರುತ್ತೆ ಅರ್ಧ ಹೋಗ್ತಾ ಇರುತ್ತೆ, ಒಟ್ಟಾರೆ ತೃಪ್ತಿ ಕೊಡ್ತಾನೆ, ನಾ ಬಂದೆ ಪುರಾಣಕ್ಕೆ ಅಂತ ಹೇಳಿ ನೋಡಿ. ಪರ್ಪಸ್ ಸರ್ವಾಗಿಲ್ಲ, ಅಹಂಕಾರ ಬಂತು, ಏನು ಉಪಯೋಗ? ಮನೆಯಿಂದ ಕಷ್ಟಪಟ್ಟು ಪ್ರಾಣ ಪುರಾಣಕ್ಕೆ ಬಂದು ಮಳೆ ತೊಯ್ದು ಆ ಭರ್ತ ಶ್ರದ್ಧೆಯನ್ನು ಬಂದು ಅಲ್ಲಿ ಕೂತಾದ ನಿದ್ದೆ ಮಾಡಿದರೆ ನಾನು ಯಾರನ್ನ ಹಂಗಸ್ತಾ ಇಲ್ಲ. ಎಲ್ಲಿ ನಮ್ದು ಕೈ ಜಾರಿ ಹೋಗ್ತಾ ಇದೆ? ಮಗುವಿಗೆ ತಿನ್ಲಿಕ್ಕೆ ಕೈ ಕೊಟ್ರೆ ಅದು ಚೆಲ್ಲಿಕೊಂಡು ಕೈ ಬಾಯಿ ಬರುವಾಗ ಏನಿರಲ್ಲ, ಆ ತರ ಆಗ್ಬಿಡ್ತಾ ಇದೆ. ಆದ ಕಾರಣ ಎಚ್ಚರದಿಂದ ಕೇಳಿದೆ ಭಾಗವತವನ್ನ. ಸರಿ, ಇದರಲ್ಲಿ ರಹಸ್ಯ ಏನು ಅಂದರೆ, ನಾನು ಯಾಕೆ ಆ ಮಾತು ಹೇಳಿದೆ, ಮಿಕ್ಕದ್ದೆಲ್ಲ ಕೇಳೋ ಕಾಲಕ್ಕೆ ಕೃಷ್ಣನ ಕಥಾ ಕೇಳೋ ಕಾಲಕ್ಕೆ ಸ್ವಲ್ಪ ಎಚ್ಚರ ಇರುತ್ತೆ, ಆಕ್ಟಿವಿಟಿ ಬರುತ್ತೆ. ಹಾಗ್ ಮಾಡಿದ ಹೀಗ್ ಮಾಡಿದ ಅಂದ್ರೆ ಚೆನ್ನಾಗಿ ಅದು ಕೇಳಿದ್ದೆ, ಸಲ ಕೇಳಿದ್ದೆ, ಅದು ಕೇಳಿದ ಚೂರ್ನಾಗ್ತೀವಿ, ಹಾ ಹಾ ಅಂದ್ಬಿಡ್ತೀವಿ. ಎಲ್ಲಿ ನಿದ್ದೆ ಬರುತ್ತೆ ಅಂದ್ರೆ ರಾಜರ ವಂಶಗಳು ಕೇಳಿದಾಗ. ಇವರ ಮಕ್ಕಳು ಇಷ್ಟು ಜನ, ಈತ ಇಷ್ಟು, ಹಾಗ್ ಮಾಡಿದ ಈತ ಅಂದ್ರೆ ಅಪ್ಪ ಯಾರ ಮಕ್ಕಳು ಎಷ್ಟು, ನಮ್ಗೇನಾಗಿರ್ತಾರೆ. ಅದೇ ಹರಿವಂಶ ಕೇಳಿದ್ರೆ ಹರಿವಂಶ ಅಂದ್ರೆ ಎಲ್ಲರಿಗೂ ಬೇಸರ ಸಾಮಾನ್ಯ. ಹರಿವಂಶ ಅಂದ್ರೆ ಆಡಿಯನ್ಸ್ ಬಹಳ ಕಡಿಮೆ, ಆಡಿಯನ್ಸ್ ಬಹಳ ಕಡಿಮೆ ಇರ್ತಾರೆ. ರಹಸ್ಯ ಗೊತ್ತಾದ್ರೆ ಫುಲ್ ಆಗ್ಬಿಡ್ತಾರೆ. ಇಷ್ಟು ಮಾಡುವಲ್ಲಿ ಮೊನ್ನೆ ಹರಿವಂಶ ಆಯಿತು. ನಕ್ಷತ್ರಗಳ ತರ ಅಲ್ಲಲ್ಲಲ್ಲಲ್ಲಿ ಕೂತಿದ್ರು, ಕೇಳಿಬಿಟ್ರು ಆಚಾರ್ಯ ಹರಿವಂಶ. ಸರಿ ಕೇಳೋಣ ಅಂತ ಬಂದು, ಸರಿ ಪಾಪ ಆದ ಮೇಲೆ ಹೇಳಿದೆ, ಸರಿಯಪ್ಪ ಇದರಲ್ಲಿ ರಹಸ್ಯ ಹೀಗೆ ಅಂದ್ರೆ ಮಾರನೇ ದಿನ ಇಡೀ ರೂಮ್ ಜಾಮ್ ಆಗ್ಬಿಟ್ಟು ಮನೆಯವರು ಕೊಡ್ಲಿಕ್ಕೆ ಜಾಗ ಇಲ್ಲ. ಏನಂತ ರಹಸ್ಯ ಇದಪ್ಪ, ಏನಂತದ್ ಹೇಳ್ತಾ ಇದ್ರೆ ನಾನು ಹೇಳಿದ್ದಲ್ಲ, ನಾನು ಅರಣ್ಯಕಾಚಾರ ಹೇಳುವಂತ ರಹಸ್ಯ. ರಾಜನಿಗೆ ಏಳೇ ದಿವಸಗಳ ಕಾಲ ಇರೋದು. ಆತನಿಗೆ ಏಳು ದಿವಸದಲ್ಲಿ ಎಷ್ಟು ಪುಣ್ಯದ ರಾಶಿ ತಂದುಕೊಟ್ರು ಇವರು ಅಂದರೆ, ನಮಗೆ ಒಬ್ಬ ಗುರುಗಳ ದರ್ಶನ ಆಗಬೇಕಾದರೇನೆ, ಮೂಲ ವೃಂದಾವನ ದರ್ಶನ ಆಗಬೇಕಾದರೇನೆ ಏಳು ಜನ್ಮದ ಪುಣ್ಯ ಬೇಕು ಅಂತ ವಿಜಯದಾಸರು ಹೇಳ್ತಾರೆ. ದೊಡ್ಡವರ ಅಪರೋಕ್ಷ ಜ್ಞಾನಿಗಳ ಮೂಲ ವೃಂದಾವನ ದರ್ಶನ ಆಗಬೇಕಾದ್ರೆ, ಬದುಕಿದ ಕಾಲಕ್ಕಲ್ಲ, ವೃಂದಾವನ ದರ್ಶನ ಆಗಬೇಕಾದರೇನೆ ಏಳು ಜನ್ಮದ ಪುಣ್ಯ ಬೇಕು ಅಂತಾರೆ. ಅಂತಹದ್ದು ಒಳ್ಳೆ ಗುರುಗಳನ್ನ ಪಡೆಯಬೇಕಾದ್ರೆ ಎಷ್ಟು ಕೋಟಿ ಜನ್ಮದ ಪುಣ್ಯ ಬೇಕು, ಅವರಿಂದ ಉಪದೇಶ ಪಡೆಯಬೇಕಾದ್ರೆ ಎಷ್ಟು ಬೇಕು, ಅದನ್ನು ಅನುಷ್ಠಾನಕ್ಕಿಡಬೇಕಾದ್ರೆ ಎಷ್ಟು ಪುಣ್ಯ ಬೇಕು, ಅದಿಟ್ಟು ದೇವರ ಕರುಣೆ ಪಡೆದು ಸೇರಬೇಕಾದ್ರೆ ಎಷ್ಟೆಷ್ಟು ರಾಶಿ ಪುಣ್ಯ ಬೇಕು, ಅಂತ ಪುಣ್ಯ ನಾವು ಗಳಿಸಲಿಕ್ಕೆ ಸಾಧ್ಯನಾ ಅಂತ ನೋಡ್ತಾರೆ. ಬೇಕಾಗಿದ್ದು ಗಂಗಾಳದಷ್ಟು, ನಮ್ಮದೆಲ್ಲ ಗೀಚಿ ಗೀಚಿ ತೆಗೆದರೂ ಒಂದು ಮುದ್ರಣೆಯಷ್ಟು ಬರಲ್ಲ ನಮ್ ಪುಣ್ಯ. ಮತ್ತೆ ಏನು ಮಾಡಿದ್ರೆ ಬರುತ್ತೆ ಅಂದ್ರೆ ಅಲ್ಲಿ ರಹಸ್ಯ ಹೇಳಿಕೊಡ್ತಾರೆ. ಅದಕ್ಕೆ ಖಡ್ವಾಂಗರಾಜನ ಚರಿತ್ರೆ ಹೇಳಿದ್ರು. ಇಲ್ಲಿ ಭಾಗವತ ಕೇಳಬೇಕು, ಕೇಳೋ ದೃಷ್ಟಿಯಲ್ಲಿ ಕೇಳಬೇಕು, ಎರಡು ಮುಖ್ಯ. ಅದರಲ್ಲಿ ಖಡ್ವಾಂಗರಾಜನ ಚರಿತ್ರೆ ಹೇಳ್ತಾ, ಖಡ್ವಾಂಗರಾಜ ದೇವತೆಗಳು ಪ್ರಾರ್ಥನೆ ಮಾಡಿದರೆ ದೈತ್ಯರ ಜೊತೆ ಯುದ್ಧ ಮಾಡಿದ. ದೇವತೆಗಳು ಕೇಳಿದ್ರು, ವರ ಕೇಳು ಅಂದ್ರೆ ಕೇಳಿದ, ನನ್ನ ಆಯುಷ್ಯ ಎಷ್ಟು, ಅಲ್ಲಿಗೆ ನಿಲ್ಲೋಣ, ಅದು ಗೊತ್ತು ಮುಂದಿನ ಕಥೆ. ಆದರೆ ಯಾವ ರಾಜರು ಕೂಡ, ತುಂಬಾ ಜನ ಮಾಡಿದರು ದೈತ್ಯರ ಜೊತೆ ಯುದ್ಧ ಮಾಡಿದರು, ಯಾರು ಕೂಡ ಇಂಥ ವರ ಕೇಳಲಿಲ್ಲ. ಯಾಕೆ ಇವರೇ ಯಾಕೆ ಕೇಳಿದ್ರು ಅಂದರೆ, ಅಲ್ಲಿಗೆ ಹೋಗಿ ಅಂತಾರೆ, ಒಳಗೆ ಸ್ವಾಮಿ ಕೂತಿದ್ದಾನಲ್ಲ ಅವನೇ ಇವರಿಂದ ಯುದ್ಧ ಮಾಡಿಸಿದ್ದು, ದೇವತೆಗಳನ್ನ ಸಂತೋಷ ಪಡಿಸಿದ್ದು, ಅಲ್ಲಿ ತಾನು ಸಂತೋಷ ಪಟ್ಟದ್ದು. ನದೇವ ತೋಷಣಂ ವೃಥ, ದೇವತೆಗಳನ್ನ ಸಂತೋಷ ಪಡಿಸಿದ್ದು ವೃಥ ಆಗಲ್ಲ, ಅದಕ್ಕೆ ತಾನು ಸಂತೋಷ ಪಟ್ಟ, ಒಳಗೆ ಕೂತು ಪ್ರೇರಣೆ ಮಾಡಿದ. ದೇವರಿಗೆ ಗೊತ್ತಲ್ಲೋ ಈತನ ಆಯುಷ್ಯ ಎಷ್ಟಿದೆ, ಈತನಿಗೆ ಗೊತ್ತಿಲ್ಲ, ದೇವತೆಗಳಿಗೆ ಗೊತ್ತಿದ್ರು ಹೇಳಲ್ಲ. ಏನಾದ್ರೂ ಕೇಳಿದ್ರೆ ತಗೊಂತ ಕೊಡ್ತಾರೆ, ತಂದು ತರೋದ್ರೊಳಗೆ ಪ್ರಾಣ ಹೋಗ್ಬಿಡುತ್ತೆ ರಾಜನದ್ದು, ಅದವ್ರಿಗೆ ಗೊತ್ತು. ಆದರೆ ಅಲ್ಲಿ ದೇವರು ಏನು ಮಾಡ್ತಾ ಇದ್ದಾರೆ, ಆತನ ಪಕ್ಷ ತಾನು ರೆಸ್ಪಾನ್ಸಿಬಿಲಿಟಿ ತಗೊಂತಾ ಇದ್ದಾನೆ. ಬಿಂಬ ತಗೊಂಡು ಆತನ ಒಳಗೆ ಪ್ರೇರಣೆ ಮಾಡಿ ಇಂಥ ವರ ಬೇಡಿಸಿದ, ಆಯುಷ್ಯ ಎಷ್ಟಿದೆ ಅಂತ ಬೇಡಿಸಿದ. ಇದು ಬೇಡಿಸಿದ್ದು ನಮ್ಮ ಸ್ವಾಮಿ. ಹಾಗಾದರೆ ಒಮ್ಮೆ ಆತನ ಕಾಲಿಗೆ ಬಿದ್ದರೆ, ಶರಣಾಗತರಾದರೆ ನಮ್ಮ ರೆಸ್ಪಾನ್ಸಿಬಿಲಿಟಿ. ನಾವು ಆತನ ಮರೆತರೂ ಆತನ ಮನ ಒಳಗೆ ನಿಂತು ಪ್ರೇರಣೆ ಮಾಡಿ ಎಲ್ಲ ಮಾಡುತ್ತಾನೆ. ಧೈರ್ಯದಿಂದಿರಿ ಅಂತ ಎಚ್ಚರ ನಮಗೆ ಧೈರ್ಯ ಕೊಡತಕ್ಕಂಥದ್ದು ಭಾಗ. ನಂತರ ಕೇಳಿಸಿದನ, ನಂತರ ಆಯುಷ್ಯ ಎಷ್ಟಿದೆ ಅಂತ ತಿಳಿಸಿದನ, ಆಯಿತು ಬಂದು ಒಂದು ಮುಹೂರ್ತ ಕಾಲದಲ್ಲಿ ಎಲ್ಲ ತ್ಯಾಗ ಮಾಡಿ ಧ್ಯಾನಕ್ಕೆ ಕೂತದ್ದು. ನಮಗೂ ಯಾರಾದರೂ ಹೇಳಿ ಒಂದು ಗಂಟೆಯಲ್ಲಿ ಪ್ರಾಣ ಹೋಗುತ್ತೆ. ನಾವು ಎಲ್ಲ ಬಿಟ್ಟುವಪ್ಪ, ಎಲ್ಲ ಅಕೌಂಟ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಒಂದ್ ಅವರ್ ಅಲ್ಲಿ ಎಲ್ಲ ಏನು ಇಲ್ಲ, ಧ್ಯಾನಕ್ಕೆ ಕೂತು ನಾವು ಕೂಡ ಮಾಡ್ಲಿಕ್ಕಾಗುತ್ತಾ? ಕೋತಿ ತರ ಕುಣಿತಾ ಇರುತ್ತೆ ಆ ಮನಸ್ಸು. ಮತ್ತೆ ಆರಾಧನೆ ಹೇಗಾಯ್ತು? ಒಂದು ಗಂಟೆ ಮುಹೂರ್ತ ಏನು ದೇವರತ್ರ ಹೋಗ್ಬಿಟ್ಟ ಅಂದ್ರೆ ಸುಮ್ಮನೆ ಹೋದ ನಾವು ಹಾಗೆ ಅನ್ಕೊಂತೀವಿ. ಅದರ ರಹಸ್ಯ, ಇಂಥ ಪ್ರಶ್ನೆ ಬಂದ್ರೆ ಏನೋಪ್ಪ ದೊಡ್ಡವರಿರ್ಬೋದು ನಮಸ್ಕಾರ, ಇದಕ್ಕುತ್ತರ ವಿಷ್ಣು ಪುರಾಣ ಕೊಡ್ತಾ ಇದೆ. ರಾಜ ಸಂಕಲ್ಪ ಮಾಡ್ತಾ ಇದ್ದಾನೆ, ನನಗೆ ಒಂದು ವೇಳೆ ಜ್ಞಾನ ಬಂದಾಗಲಿಂದ ಹುಡುಗಿದ್ದಾಗಲಿಂದ ಈ ದಿವಸ ಪರ್ಯಂತ ಜಡಚೇತನಗಳಲ್ಲಿ ಪ್ರತಿ ದಿವಸ ಪ್ರತಿ ಕ್ಷಣ ಜಡಚೇತನಗಳಲ್ಲಿ ದೇವರನ್ನೇ ನೋಡತಾ ಸಾಧನೆ ಮಾಡಿದ್ದು ಸತ್ಯ ಆದರೆ ದೇವರು ನನ್ನ ಹೃದಯಕ್ಕೆ ಬರಲಿ ಅಂತ ಸಂಕಲ್ಪ ಮಾಡ್ತಾರೆ. ದೇವರು ತಾಗಿ ಹೊಡೆದು ನಿಂತು ಬಿಡ್ತಾರೆ ಭಗವಂತ. ಇದಯ್ಯ ಖಟ್ಕಾಂಗರಾಜರ ಗೊತ್ತು ಅಂತ ಹೇಳ್ತಾರೆ. ಅಂದರೆ ಇಡೀ ಜೀವನ ಒಬ್ಬರು ಸರಿ ಮಾತಾಡ್ತಾ ಇದ್ರು ಅವರ ಕಡೆ ಗಮನ ಇಲ್ಲ, ಆ ಆಕಾರದ ಭಗವಂತನ ಕಡೆ, ಆ ದೇವರೇ ಮಾತಾಡ್ತಾ ಇದ್ದಾರೆ ಎಂಬ ಎಚ್ಚರ. ಒಂದು ಗೋಡೆ ನೋಡಿದ್ರು ಆ ಆಕಾರ, ಇದೇನು ನಮ್ಮ ನಾವು ಮಾಡೋಣ. ಮೂರು ಜನದಲ್ಲಿ ದೇವರು ನೋಡಿದ ಕೂಡಲೇ ನಾಲ್ಕನೇ ಜನ ನೋಡಿದ್ರೆ ಸಾಕು ಬಿಡ್ರಪ್ಪ, ಎಲ್ಲರಲ್ಲಿ ದೇವರು ಇದ್ದಾನೆ ಬಿಡ್ಬು ಅಂತ ಹೋಗ್ತೀವಿ. ಬೇಸರ ಬರುತ್ತೆ, ಆ ಬೇಸರ ಕತ್ತಲಿಸ್ತಾ ಜೀವನದ ಪ್ರತಿಯೊಂದು ಕ್ಷಣ ನೋಡಿ ಏನ್ ನೋಡಬೇಕು, ಇದೇ ನನ್ನ ಜೀವನದ ಗುರಿ ಅಂತ ಇಟ್ಟುಕೊಂಡವರು ಏನು ದಿ ಬ್ಯುಸಿಯೆಸ್ಟ್ ಪರ್ಸನ್ಸ್. ಒಬ್ಬೊಬ್ಬರು ಕೂಡ ಒಂದೇನು ಈ ರಾಷ್ಟ್ರಕ್ಕೆ ಮುಖ್ಯಮಂತ್ರಿ, ಈ ದೇಶಕ್ಕೆ ಪ್ರಧಾನಮಂತ್ರಿ ಅಲ್ಲ, ಇಡೀ ಭೂಮಂಡಲಾಧಿಪತಿಗಳು, ಎಲ್ಲ ರೆಸ್ಪಾನ್ಸಿಬಿಲಿಟಿ ಇದೆ. ಎಲ್ಲಿ ನೋಡಿದ್ರು ಅವ್ರನ್ನ ಕರೀತಾರೆ. ಏನು ಅವರ ಒಂದು ವೇಳೆ ಸೆಲ್ಫೋನ್ ಇಟ್ಕೊಂಡಿದ್ರೆ ಯಾವಾಗ್ಲೂ ಜಾಮ್ ಆಗ್ಬಿಟ್ಟಿರುತ್ತೆ. ಅಂಥ ಕೆಲಸ ಅವರದ್ದು. ಅಂಥ ಕೆಲಸ ಮಧ್ಯದಲ್ಲೂ ಕೂಡ ದೇವರ ನೆನಪು ಪ್ರತಿ ಕ್ಷಣ ಬಿಡದೆ ಮಾಡಿದರು. ಇಷ್ಟು ಸಾಧನೆ ಮಾಡಿದರೆ ಎಷ್ಟು ಪುಣ್ಯ ಬಂದಿರಬೇಕು ಅವರಿಗೆ. ಆ ಸಾಧನೆ ಮಾಡಿದ್ದು ಕೂಡ ಅದು ಬೇಕು ಇದು ಬೇಕು ಅಂತ ಕೇಳಿ ಅಲ್ಲ, ನೀನೇ ಬೇಕು ನೀನೇ ಬೇಕು ನೀನೇ ಬೇಕು ಈ ದೃಷ್ಟಿಯಿಂದ ಮಾಡಿದ್ದು. ಇಲ್ಲಿ ಏನೋ ಬೇಕು ಅಂತ ಕಾರ್ಯ ಮಾಡಿದರೆ ಪುಣ್ಯ ಬರುತ್ತೆ, ಸ್ಥೂಲ ಪುಣ್ಯ ಸುಖ ಕೊಟ್ಟು ಹಾಳಾಗತ್ತೆ. ನೀನೇ ಬೇಕು ಅಂತ ಮಾಡಿದರೆ ಪುಣ್ಯ ಬರುತ್ತೆ, ಅದು ಸೂಕ್ಷ್ಮ ಪುಣ್ಯ. ಅದು ಬಂದು ತಾನು ಹಾಳಾಗದೆ ಸುಖವೂ ಕೊಡುತ್ತೆ ದೇವರನ್ನು ಕೊಡುತ್ತೆ. ನಾವು ಸೂಕ್ಷ್ಮ ಪುಣ್ಯಕ್ಕೆ ಪ್ರಯತ್ನ ಪಡಬೇಕು. ಹಾಗಾದ್ರೆ ಈ ರಾಜರು ಎಲ್ಲರೂ ಕೂಡ ಎಂಥದ್ದು ಅಂತ ಪುಣ್ಯ ಗಳಿಸಿದ್ದಾರೆ. ಅದರಿಂದ ಏನು ಮಾಡಿದೆ ಅವರ ಪುಣ್ಯ, ಅವರನ್ನ ಯಾವ ಲೋಕಕ್ಕೆ ಕರ್ಕೊಂಡು ಹೋಗಬೇಕೋ ಕರ್ಕೊಂಡು ಹೋಗಿ ಕೂಡಿಸಿ ಆಯಿತು. ಧರ್ಮರಾಜನಿಗೆ ಸಭಾದಲ್ಲಿ ಕೂತಿರುವಂತಹ ಧರ್ಮರಾಜನ ಮಯಸಭಾದಲ್ಲಿ ಕೂತಿರತಕ್ಕಂತಹ ಧರ್ಮರಾಜರಿಗೆ ನಾರದರು ಹೇಳುತ್ತಾರೆ, ನಿನ್ನ ಸಭಾ ಭೂಲೋಕದಲ್ಲಿರುವ ಎಲ್ಲಾ ಸಭೆಗಳಲ್ಲಿ ಉತ್ತಮ. ಅದು ಹೇಳುತ್ತಾ ಬ್ರಹ್ಮ ಸಭಾ ಹೇಗಿರುತ್ತೆ, ಇಂದ್ರ ಸಭಾ ಮತ್ತು ಯಮಧರ್ಮರಾಜರ ಸಭಾ, ಕುಬೇರ ಸಭಾ, ವರುಣ ಸಭಾ ಇವೆಲ್ಲ ಹೇಗಿರುತ್ತೆ ಗೊತ್ತಾ ಅಂತ ಎಲ್ಲ ವರ್ಣನೆ ಮಾಡುತ್ತಾ ಪಟ್ಟಿ ಕೊಡುತ್ತಾರೆ. ಭಾಗವತದಲ್ಲಿ ಹರಿವಂಶದಲ್ಲಿ ಬಂದವರೆಲ್ಲ ಅಲ್ಲಿ ಕೂತಿದ್ದಾರೆ, ಅವರವರಲ್ಲಿ ಸೇರಿ ಆಯಿತು, ಇನ್ನ ಅಲ್ಲೇ ಸಾಧನೆ ಮಾಡುತ್ತಾ ಇದ್ದಾರೆ. ಆದರೆ ಅವರು ಇಲ್ಲಿ ಗಳಿಸಿದ ಪುಣ್ಯ ಅದರ ಕೆಲಸ ಮುಗೀತು. ಅದರ ಕೆಲಸ ಏನಿದೆ ಅವರ ಬಗ್ಗೆ ಅಲ್ಲಿ ಪೊಸಿಷನ್ ತರೋದು ಮುಗೀತು. ಅದಿನ್ನ ಗಂಟು ಕೂತಿದೆ, ಅದನ್ನು ಕಳ್ಕೋಬೇಕವರು. ಅದನ್ನು ಕಳ್ಕೊಂಡ್ರೆ ಹೊರತು ಮೇಲಕ್ಕೆ ಹೋಗ್ಲಿಕ್ಕಿಲ್ಲ, ಒಂದ ಅನುಭವಿಸಬೇಕು ಒಂದ ಕಳ್ಕೋಬೇಕು. ಅನುಭವಿಸಲಿಕ್ಕೆ ಆಸಕ್ತಿ ಇಲ್ಲ ಅವರಿಗೆ, ದೇವರನ್ನೇ ಚಿಂತನೆ ಮಾಡ್ತಾ ಇದ್ದಾರೆ. ಹೇಗೆ ಮೈಸೂರು ಪಾಕ್ ಇಷ್ಟ ಇಲ್ಲದವನಿಗೆ ಒಂದು ರಾಶಿ ಬಿದ್ದಿದ್ರೆ ಹೇಗೆ ತಿಂತಾನ ಅವನು, ಸಾಕಪ್ಪ ಅಂತ ಇರುತ್ತೆ, ಅವನಿಗೆ ಯಾರು ಬಂದ್ರೆ ಕೊಟ್ಬಿಡೋಣ ಅಂತಿರುತ್ತೆ. ಆತರ ಆ ಪುಣ್ಯ ಇಟ್ಕೊಂಡಿದ್ದಾರೆ, ಕಂಡ ಕಂಡವರಿಗೆ ಕೊಡ್ಲಿಕ್ಕಿಲ್ಲ, ಅದೊಂದು ಕಂಡೀಷನ್. ಅದು ಕೊಟ್ಟರ್ತಕ್ಕ ಮುಂದೆ ನರಕ ಬರುತ್ತೆ, ಯಾರಿಗೆ ಕೊಡಬೇಕು ಯೋಗ್ಯರಾದವರಿಗೆ ಮಾತ್ರ ಕೊಟ್ಟು ಹೋಗ್ಬೇಕು. ಅವಾಗ ಕಂಡೀಷನ್ ಹೇಗಿರುತ್ತೆ, ಯಾರು ಕಾಣಿಸ್ತಾರಪ್ಪ ಅಂತ ನೋಡ್ತಾ ಇರ್ತಾರೆ, ಒಳ್ಳೆಯವರು ಕಾಣಿಸೋದು ಕೊಟ್ಟು ಬಿಡೋಣ ಕೊಟ್ಟು ಬಿಡೋಣ ಅಂತ ದೇವರು ಕೇಳ್ತಾ ಇರ್ತಾರಂತೆ. ಸ್ವಾಮಿ ಇದರ ಲಾಭದಿಂದ ಆ ಪುಣ್ಯ ಎಂತಹದ್ದು, ಯಾರಿಗೆ ಕೊಟ್ರೆ ಅಲ್ಲೂ ನಾಶ ಆಗಲ್ಲ, ಅವರನ್ನ ದೇವರ ಹತ್ರ ಕರ್ಕೊಂಡು ಹೋಗಿ ಗುರಿ ಮುಟ್ಟಿಸುತ್ತೆ, ಮತ್ತು ಅದನ್ನು ಇನ್ನೊಬ್ಬರು ಕೊಡಬೇಕಾಗುತ್ತೆ ಅವರು ಅಂತ. ಎವರ್ಗ್ರೀನ್ ಪುಣ್ಯ ಅಂತಾರಲ್ಲ ಅಂತಹದ್ದು ಸ್ಟಾಕ್, ಅದರ ಅನಿಷ್ಟ ಪುಣ್ಯ, ದೊಡ್ಡವರ ಅನಿಷ್ಟ ಪುಣ್ಯ ಅಂತಾರೆ. ಅದವರ ಹತ್ರ ಎಷ್ಟು ಅಂದ್ರೆ ಪರ್ವತಗಳಷ್ಟು ಕೂತಿದೆ. ಭಾಗವತ ಕೊನೆಯಲ್ಲಿ ಹೇಳ್ತಾರೆ, ಯಾರಾದರೆ ಈ ರಾಜರ ಕಥೆಗಳು, ಋಷಿಗಳ ಕಥೆಗಳು, ದೇವತೆಗಳ ಕಥೆಗಳು ಶ್ರದ್ಧೆಯಿಂದ ಕೇಳುತ್ತಾರೋ ಚೂರೂ ಕಣ್ಣು ಮುಚ್ಚದೆ ಶ್ರದ್ಧೆಯಿಂದ, ಹೌದು ಎಂಥ ಅನುಗ್ರಹ ಆಗುತ್ತೆ ಅಂತ ಕೇಳುತ್ತಾರೋ ಅವರಿಗೆ ರಾಶಿ ರಾಶಿ ಪುಣ್ಯ ಸುರಿದಾರಂತೆ. ಎಷ್ಟು ಪುಣ್ಯ ಬರಬಹುದು ಅಂದಾಜು ಮಾಡ್ತೀರಾ ಅಂತ ಕೇಳಿದರೆ, ಒಬ್ಬ ಜೀವಿ 100 ವರ್ಷ ಬ್ರಾಹ್ಮಣನಾಗಿ ಹುಟ್ಟಿ ವೇದಾದಿಗಳೆಲ್ಲ ಅಧ್ಯಯನ ಮಾಡಿ ವೇದಾಂತ ಅಧ್ಯಯನ ಮಾಡಿ ಅನುಷ್ಠಾನಕ್ಕೂ ಇಟ್ಟು 100 ವರ್ಷ ಒಂದು ಕ್ಷಣವೂ ಬಿಡದೆ ಸಾಧನೆ ಮಾಡಿದರೆ ಎಷ್ಟು ಪುಣ್ಯ ಬರಬಹುದು? 8 ಕೋಟಿ. ಅಷ್ಟು ಪುಣ್ಯ ಸುರಿದು ಬಿಡ್ತಾರೆ. ಮತ್ತೆ ಯಾಕರಿ ಪಡ್ಕೋಬಾರದು? ಒಂದೊಂದು ಸಲ ಭಾಗವತ ಅವರ ಕುರಿತು ಕೇಳಿದಾಗೂ ರಾಶಿ ರಾಶಿ ಪುಣ್ಯ ಬರುತ್ತೆ. ಇದು ತಿಳ್ಕೊಂಡದ್ದಕ್ಕೆ ಅನೇಕ ಜನ ಮಹಾತ್ಮರು ಈ ಕಥೆಗಳನ್ನು ಕೇಳಿದ್ರು. ನಮಗಿಷ್ಟು ಬರುತ್ತೆ ಅಂತ ಗೊತ್ತಿದ್ದು. ಗೊತ್ತಿಲ್ಲದವರಿಗೆ ಏನಾಯ್ತು? ಏನೋಪ್ಪ ಎಲ್ಲ ಅವ್ರ ಮಗ ಇವರು, ಇವ್ರ ಮಗ ಅವರು ಅಂತ ಹೇಳ್ತಾರೆ, ಸಾಕಪ್ಪ. ನವಮಸ್ಕಂದ ಬಂದ್ರೆ ಕೇಳೋರಿಗೂ ಬೇಸರ, ಹೇಳೋರಿಗೂ ಅವಸರ. ನವಮಸ್ಕಂದ 2 ನಿಮಿಷ ಕಟ್ ಆರೋಗ್ಯ. ಕೃಷ್ಣ ರಾಮ ಅಂತಾರೆ, ರಾಮ ಮುಗಿದು ಕೃಷ್ಣ ಬಂದಿರ್ತಾನೆ ಅಲ್ಲಿ. ಮಿಕ್ಕವ್ರು ಯಾರು ಬರಲ್ಲ, ಎಲ್ಲ ಹೋಗಿರ್ತಾರೆ ಅಲ್ಲಿ, ಯಾವ್ದು ಇರಲ್ಲ. ಸರಿ, ಇಷ್ಟು ಹೇಳಿದ್ರಲ್ಲ, ಅದರಲ್ಲಿ ಇನ್ನೇನಾದ್ರೂ ಇದೆ ಅಷ್ಟೇ ಸಾಕ ಅಂದ್ರೆ ಸ್ವಲ್ಪ ಚೂರು ನೋಡಿ ಅಂದ್ರು. ಆ ರಾಜರ ಕಥೆ ಕೇಳುವಾಗಲೂ ಕೂಡ ಅವರದ್ದೇ ಕಥೆ ಅಂತ ಕೇಳಬೇಡಿ, ಅವರೊಳಗೆ ಅವರ ಆಕಾರದಿಂದ ಇದ್ದ ಭಗವಂತ ನಡೆಸಿದ ಚರ್ಯೆ ಇದು, ಅವನ ಕಥಾ ಅಂತ ಕೇಳಿ ಪುಣ್ಯ ಬರುತ್ತೆ. ಇಡೀ ಭಾಗವತದಲ್ಲಿ ಬರುವ ಪಾತ್ರಗಳಲ್ಲಿ ಯಾರ್ಯಾರಿದ್ದಾರೆ ಅವರ ಕಥೆ ಕೇಳುವಾಗ ಅವರ ಆಕಾರದಲ್ಲಿ ದೇವ ನಿಂತು ಮಾಡಿಸಿದ ಕೆಲಸವಿದು, ಇದು ದೇವರ ಕಥಾ ಅಂತ ಆ ಶಬ್ದದಿಂದ. ಪರೀಕ್ಷಿತನಿದ್ದರೆ ಪರೀಕ್ಷಿಣ್ ನಾಮಕ ಭಗವಂತನ ಕಥ, ಯಾರಿದ್ರೆ ಅಲ್ಲಿ ಭಗವಂತನದ್ದು. ಇಷ್ಟು ನೋಡತಾ ಕೊನೆಗೆ ಅದು ಯಾರ ಕಥೆಯೂ ಅಲ್ಲ, ಆ ದೇವ ಯಾರೂ ಅಲ್ಲ, ಇವನೇ. ಕೊನೆಗೆ ಕನೆಕ್ಷನ್ ಕೊಟ್ಟು ಸ್ವಿಚ್ ಆಗ್ಬೇಕಷ್ಟೆ. ಇದಕ್ಕೆ ಭಾಗವತ ಬಂದದ್ದು ಅಂತ ಹೇಳ್ತಾ ಇದ್ದೆ. ಸರಿ, ಹಾಗಾದರೆ ಇವ್ ನೋಡಿ, 2ನೇ ಸ್ಕಂಧ ಮುಗಿಯುತ್ತೆ, 3ನೇ ಸ್ಕಂಧದಿಂದ ಶುರು ವಂಶಗಳದ್ದು. ಸ್ವಯಂಭೂಮನಗಳ ವಂಶ ಬರುತ್ತ, ಅದರಲ್ಲಿ ಉತ್ತಾನ ಪಾದರಾಜನ ವಂಶ ಬರುತ್ತ, ಮತ್ತು ಪ್ರಿಯವ್ರತರಾಜನ ವಂಶ ಬರುತ್ತ, ಚೂರು ಹಾಗೆ ಅಜಾವರಣ ಕಥೆ ಹೇಳಿದಂತ ಹೇಳಿ ದಕ್ಷ ಪ್ರಜಾಪತಿಗಳ ವಂಶ ಬರುತ್ತಾ, ಆ ವಂಶದಿಂದ ಮತ್ತೂ ಮುಂದೆ ಚೂರು ಹೋಗ್ತಾ ಹೋಗ್ತಾ ನವಮಸ್ಕಂದ ಬರುತ್ತಾ, ಅಷ್ಟಮಸ್ಕಂದ ಬಂದಾಗ ದೇವದೈತ್ಯರ ವಂಶಗಳೆಲ್ಲ ಬರುತ್ತಾ, ಅದರಲ್ಲೆಲ್ಲ ವಿಶೇಷವಾಗಿ ಮನ್ವಂತರಗಳು, ಪ್ರಜಾಪತಿಗಳು ಅವರದ್ದು ಎಲ್ಲ ಒಟ್ಟಾರೆ ಭಾಗವತ ಇಡೀ ನೋಡಿದ್ರೆ ವಂಶಗಳ ಪಟ್ಟಿ. ಒಂದು ವಾರದೊಳಗೆ ದೇವರನ್ನ ನೋಡುವಷ್ಟು ಪುಣ್ಯ ತಂದುಕೊಟ್ಟದ್ದು ಈ ರಾಜರ ಕಥೆಗಳು ಕೇಳಿ. ಇದು ರಹಸ್ಯ ಟೆಕ್ನಿಕ್ ಅದು. ನಾವು ಕೂಡ ಶ್ರದ್ಧೆಯಿಂದ ಇವರನ್ನ ಸ್ಮರಣೆ ಮಾಡಿ, ಅವರ ಅಂತರ್ಗತ ಭಗವಂತನ ಸ್ಮರಣೆ ಮಾಡಿ ಶ್ರದ್ಧೆಯಿಂದ ಕೇಳಿದರೆ ನಮಗೂ ಪುಣ್ಯ ಬರಲ್ವೇ? ಅಂಥ ಪುಣ್ಯ ಬರುತ್ತೆ. ಅದರಿಂದ ಯಾಕೆ ಕೇಳಿಲ್ಲ? ಆ ರೀತಿ ಹೇಳಿಕೊಡೋರಿಲ್ಲ, ಆ ರೀತಿ ಕೇಳೋರಿಲ್ಲ. ಹಿಂದೆ ಕಳೆದೋಗ್ಬಿಟ್ರು, ಅವರೆಲ್ಲರೂ ಕಳೆದೋಗ್ಬಿಟ್ರು. ಎಂಥ ಮಹಾನುಭಾವರಿದ್ರು, ಎಲ್ಲರೂ ಚೆನ್ನಾಗಿ ಹೇಳಿದವರು. ಒಟ್ಟಂಗಳ ಹೈಗ್ರೀವಾಚಾರ ಇದೇ ರಹಸ್ಯಗಳು ಹೇಳಿ 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 ಹೇಳಿಕೊಡ್ತಾ ಇದ್ರು, ಬೈತಾ ಇದ್ರು. ಹುಚ್ಚರು ನೀವು, ತಿಳ್ಕೊಂಡಿಲ್ಲ, ಹುಚ್ಚರಾಗಿ ಭಾಗವತ ಕೇಳ್ತೀರಾ, ಏನ್ ಕೇಳಬೇಕೋ ಗೊತ್ತಿಲ್ಲ, ಸುಮ್ಮನೆ ಗೊಡ್ಡಾಗಿ ಕೇಳ್ತೀರಾ, ಕೇಳಿ ಅಂತ ಬೈತಾ ಇದ್ರು. ವಾಲ್ಕೊಂಡಾಚಾರ, ವಾಲ್ಕೊಂಡ ನರಸಿಂಹಾಚಾರ, ಸತ್ಯಧಾನ ಶಿಷ್ಯರು ಇವರೆಲ್ಲರೂ ಕೂಡ ಹೇಗೆ ಹೇಳ್ತಾ ಇದ್ರು. ಈಗ ನನ್ನಂತವ್ರು ಬಂದ್ರೆ ಟೈಮ್ ಪಾಸ್ ಆದ್ರೆ ಸಾಕಪ್ಪ, 1 ಗಂಟೆ ಕಳೀಬೇಕು, ಅದರಲ್ಲಿ 2 ಹಾಡು ಹೇಳಿಬಿಟ್ರೆ 1/2 ಗಂಟೆ ಹೋಗ್ಬಿಡುತ್ತೆ, 2 ಜೋಕ್ ಹೇಳಿಬಿಟ್ರೆ 1 10 ನಿಮಿಷ ಹೋಗ್ಬಿಡುತ್ತೆ, ಇರೋದು 20 ನಿಮಿಷ, ಅದ್ರಲ್ಲಿ ಚೂರು ಕಥೆ ಹೇಳಿಬಿಟ್ರೆ ಗೋವಿಂದ ನಗಿಸ್ಬಿಟ್ರೆ ಆಯ್ತು. ನಿಮ್ಗೆ ಎಚ್ಚರ ಬಂದಿದ್ರೆ ಸಾಕಲ್ಲ, ಎಚ್ಚರ ಬರ್ಲಿಕ್ಕೆ 2 ಜೋಕ್ ಹಾಕಿದ್ರೆ ಸಾಯ್ತು. ನಮ್ಮಂತವ್ರು ಬಂದ್ರೆ ಹಾಗೇನು ಮುಗಿದೋಯ್ತು, ಇಡೀ ಭಾಗವತೆಲ್ಲ ಕ್ಲೋಸ್. ನೀವು ಪಾಪ ಏನಿದ್ರೆ, ನಾವು ಏನು ಹೇಳಿದ್ರೆ 2 ಚಪ್ಪಾಳದಟ್ಟೆ ಹೋಗ್ತೀರ ಅಷ್ಟೇ ಅಲ್ಲ, 1 ಗಂಟೆ ಪಾಪ ದೇವರು ಏನೋ ಹೇಳ್ತಾ, ನಿಮ್ಗೇನು ಗೊತ್ತು, ಏನು ಗೊತ್ತಿಲ್ಲ. ಅದರಿಂದ ಈ ರೀತಿಯಾಗಿ ನಾವು ಕೇಳಬೇಕು ಅಂತ ಹೇಳ್ತಾರೆ. ಅಲ್ಲ, ನೀವ್ಯಾಕೆ ಹೇಳ್ತೀರಾ ಅಂದ್ರೆ, ನನಗೆ ಬುದ್ಧಿ ಬಂತಾದ್ದರಿಂದ. ಅರಣ್ಯಕಾಚಾರ ಗ್ರಂಥ ಹಿಡಿದ ಮೇಲೆ ಅವರು ಬೈತಾರೆ, ಹಿಡ್ಕೊಂಡು ನಮ್ಮಂಥವರನ್ನ, ಪಂಡಿತರನ್ನ ಬೈತಾರೆ. ಎಲ್ಲಾ ಜನರತ್ರ ಹೋಗಿ ಅವರು ಕೊಡೋ ವಸ್ತ್ರ, ಅವರು ಕೊಡೋ ದಕ್ಷಿಣೆ, ಅವರು ಹಾಕೋ ಊಟ ಇದಕ್ಕೆ ನಗತಾ ಹೋಗಿ ಎಷ್ಟು ಚೆನ್ನಾಗಿ ಬೈತಾರೋ, ಬೈಯೋದು ಸುಂದರವಾಗಿ ಬೈತಾರೆ, ಬಹಳ ಚೆನ್ನಾಗಿರುತ್ತೆ. ಅದಕ್ಕೆ ಹೋಗಿ ಅವರ ಮುಂದೆ ನೀವೇ ಅಪರ ಅಪರೋಕ್ಷ ಜ್ಞಾನಿಗಳ ತರ ಮುಖ ಇಟ್ಟು ಇದೇ ಹೇಳ್ತಾರೆ, ಒಂದು ಚೂರು ಅನುಷ್ಠಾನ ಮಾಡದೆ, ಒಂದು ಚೂರು ಅನುಷ್ಠಾನ ಮಾಡದೆ ಬಾಯಲ್ಲಿ ಮೂರು ಬೊಗಸೆ ಮಣ್ಣು ಹಾಕೊಂಡು ಹೋಗುವ ಪ್ರಯತ್ನ ಮಾಡ್ತೀರಲ್ಲ ಅಂತ ಬೈತಾರೆ. ಇದೇ ಚಾಡಿ ತಗೊಂಡು ಹೊಡಿತಾರೆ ಹೇಳ್ಕೊಂಡು. ಅದೆಂಥ ಅಧಿಕಾರಿಕ ವಾಣಿ ಅವರದ್ದು. ಆ ಮಾತುಗಳು ಕೇಳಿದಾಗಲ್ಲ ನಾಚಿಕೆ ಆಗ್ಬಿಡುತ್ತೆ. ಛೇ, ಏನ್ ಬದುಕಿರು, 24 ಗಂಟೆ ನಮ್ಮನ್ನ ಮೋಸ ಮಾಡೋದು, ಇನ್ನೊಬ್ಬರು ಮೋಸ ಮಾಡೋದು, ಸತ್ತಾಗ ಏನೋ ಇಲ್ಲ, ಇದೇನು ಬದುಕು ಅನ್ಸ್ಬಿಡುತ್ತೆ. ಆ ತರ ಹಾಗಾಗಬಾರದು ಅಂದ್ರೆ ಭಾಗವತ ಹೀಗೆ ಕೇಳೋಣ ಅಂತ ಹೇಳ್ತಾರೆ. ಹಾಗಾದರೆ ನಿನಗೆ ನಾನು ಒಂದು ವಾರದಲ್ಲಿ ದೇವರ ದರ್ಶನಕ್ಕೆ ಬೇಕಾದಷ್ಟು ಪುಣ್ಯ ಕೊಡಿಸ್ತೇನೆ ಭಾಗವತ ಹೇಳಿ. ಹಾಗೆ ಇನ್ನ ಪುಣ್ಯದ ಗಂಟು ಕೂತಿತ್ತು. ಯಾರದ್ದು? ತಾತಂದರದ್ದು, ಪಾಂಡವರದ್ದು ಕೂತಿತ್ತು. ಇಲ್ಲಿ ಬಂದ ಪುಣ್ಯ, ಇನ್ನು ಇವರನುಗ್ರಹ ಮಾಡಿದ ಪುಣ್ಯ, ಶುಕ ಮಹರ್ಷಿಗಳು ಅವರ ಕರುಣೆ, ದೇವರ ಕರುಣೆ, ಇಷ್ಟು ಸೇರಿದ್ರೆ ಕಾಣಿಸಲ್ವ ದೇವರು? ಕಾಣಿಸೇ ಕಾಣಿಸ್ತಾನೆ. ಆ ರೀತಿ ನಡೆಯಿತು ಅಂದರು. ಹಾಗಾದರೆ ನಿನಗೆ ಉತ್ತರ ಕೊಡ್ತಾ ಇದ್ದೇನೆ, ಕೊನೆಯ ಕಾಲ ನಿರ್ಣಯ ಆಗಲಿ. ನಿನಗೆ ಸಾವು ನಿರ್ಣಯ ಆಗಿದೆ, ಎಲ್ಲರಿಗೂ ನಿರ್ಣಯ ಆಗಲಿಲ್ಲ. ಯಾವಾಗ ಬರುತ್ತೋ ಗೊತ್ತಿಲ್ಲ. ಆದ ಕಾರಣ ಸಾವು ಯಾವಾಗ ಬರುತ್ತೋ ತಿಳ್ಕೊಂಡು ಮಾಡು ಅಂದ. ಯಾವಾಗ ಬರುತ್ತೆ ಗೊತ್ತಾಗುತ್ತೆ ಅಂದ್ರೆ ಅದಕ್ಕೆಲ್ಲ ಟೆಕ್ನಿಕ್ಸ್ ಹೇಳಿಕೊಟ್ಟಿದ್ದಾರೆ. ದಿನ ಆಗು ಸೂರ್ಯನ ನೋಡೋದು, ಕಣ್ಣು ಕುಕ್ಕುತ್ತೆ, ಯಾವತ್ತು ಕುಕ್ಕಲಿಲ್ಲ ಕಣ್ಣು, ಚಂದ್ರನಂತೆ ಚೆನ್ನಾಗಿದೆ. ಹಾ, ಇನ್ನ ಹೊರಡುತ್ತೇವೆ, ಒಂದು ವರ್ಷದಲ್ಲಿ ಹೊರಡುತ್ತೇವೆ. ಹಾಗೆ ಪ್ರಾಣ ಶಬ್ದ ಒಳಗಿಂದ ಕಿವಿ ಮುಚ್ಚಿಕೊಂಡ್ರೆ ಕೇಳಿಸೆ, ಅದು ಯಾವಾಗ ಕೇಳಲಿಲ್ಲ, 8 ತಿಂಗಳಲ್ಲೇ ಹೊರಡುತ್ತೆ. ಇನ್ನ ತುಂಬಾ ಇವೆ ಹೇಳ್ತಾರೆ, ಪುರುಷಂ ಕೃಷ್ಣಂ ಕೃಷ್ಣದಂತಂ ಪಶ್ಯತಿ. ಕಪ್ಪಾದ ವ್ಯಕ್ತಿ ಹೇಗಿರ್ಬೇಕು, ಕೆಂಡ ತೊಡೆದ್ರೆ ಹೇಗಿರ್ಬೇಕು, ಹಾಗಿರ್ಬೇಕು, ಕಪ್ಪಾಗಿರ್ಬೇಕು, ಅವನ ಹಲ್ಲು ಕಪ್ಪಿರಬೇಕು. ಅಂಥ ವ್ಯಕ್ತಿ ಸ್ವಪ್ನದಲ್ಲಿ ಕಾಣಿಸಿ ಬಾ ಅಂತ ಕರ್ಕೊಂಡು ಹೋದ್ರೆ ನಮ್ಗೆ ಸಾವು ಬರುತ್ತೆ ಅಂತ ಇವೆಲ್ಲ ಸೂಚನೆಗಳು ಹೇಳ್ತಾ ಬರ್ತಾರೆ. ಅಂದ್ರೆ ಅವು ಬಂತ, ಹಾ ಸ್ವಲ್ಪ ಎಚ್ಚರದಲ್ಲಿರಬೇಕು, ನಾವು ಹೊರಡೋ ಕಾಲ ಸಿದ್ಧ ಆಗ್ತಾ ಇದೆ ಅಂತ. ಹಾ, ಕೇಳ್ಕೊಂಡು ಏನ್ ಮಾಡ್ಬೇಕು, ಬರೀ ಕುದಿಯೋದ ಅಂದ್ರೆ ಇಲ್ಲ, ಸಾಧನೆ ಬೇಗ ಬೇಗ ಮಾಡಿ ಮುಡಿಸಬಹುದು. ಹಾಗಾದ್ರೆ ಏನು ಮಾಡಬೇಕು ತಿಳ್ಕೊಂಡ ಮೇಲೆ? ಅಂದರೆ ಗೃಹಾತ ಪ್ರವ್ರಜಿತ, ಮನೆ ಬಿಟ್ಟು ಹೋಗ್ಬೇಕಂತೆ. ಅಲ್ಲರಿ, ನಾವು ತಿಳ್ಕೊಂಡದ್ದೇ ನಮ್ ಟೆನ್ಷನ್ ಆಗಿರುತ್ತೆ, ಹೋಗ್ತೀವಿ ಅಂತೇಳಿ ಮನೆಯಲ್ಲಿ ಹೇಳಿದ್ರೆ ಅಳ್ತ ಕೊಡ್ತಾರೆ, ಅವರಿಗೆ ಟೆನ್ಷನ್ ಕೊಡಬಾರ್ದು. ಹಾಗಾದ್ರೆ ಮನೆಯಲ್ಲಿ ಇದ್ರೆ ಅವ್ರಿಗೆ ಗೊತ್ತಾಗಲ್ಲ, ಮನೆ ಬಿಟ್ಟು ಹೋಗ್ಬಿಟ್ರೆ ಅವ್ರ ಗತಿ ಏನು? ಇಷ್ಟೆಲ್ಲ ಕಷ್ಟ ಬರುತ್ತೆ. ಅಂದ್ರೆ ಮನೆ ಬಿಟ್ಟು ಹೋಗುವುದು ಅಂದ್ರೆ ಮನೆ ಬಿಡಬೇಕಾಗಿಲ್ಲ, ಮನೆ ಅಂದ್ರೆ 4 ಗೋಡೆ, ಅದರ ಮೇಲೆ ಅದ್ರ ಬಿಟ್ಟು ಹೋದ್ರೆ ಏನಂತೆ? ಅಭಿಮಾನ ಬಿಡಿ ಎಂದು. ಅಭಿಮಾನ ಬಿಡದೆ ಮಠದಲ್ಲಿ ಕೂತರು ಕೂಡ ಮನೆಯಲ್ಲಿ ಕೂತಂತೇನೆ, ಅಭಿಮಾನ ಕಳ್ಕೊಂಡು ಮನೆಯಲ್ಲಿ ಕೂತರು ಕೂಡ ಮಠದಲ್ಲೇ ಇದ್ದಂತೇನೆ. ಹಾಗೆ ಯಾದವಾರ್ಯರಂತಹ ಮಹಾನುಭಾವರನ್ನ ಬಿಳಿಶಾಟಿ ಸ್ವಾಮಿಗಳು ಅಂತ ಕರೀತಾ ಇದ್ರು. ಮನೆಯಲ್ಲಿದ್ದು ಸನ್ಯಾಸಿಗಳಂತ ಇದ್ದವರು. ಆ ತರ ಸಂಘ ಕಳ್ಕೊಂಡು ಶುದ್ಧ ಆಸನದಲ್ಲಿ ಚೆನ್ನಾಗಿ ಪ್ರಾಣಾಯಾಮದಿಂದ ಓಂಕಾರ ಉಚ್ಚಾರ ಮಾಡುತ್ತಾ ಇಂದ್ರಿಯಗಳ ನಿಗ್ರಹ ಮಾಡಿ ಭಗವಂತ ಚಿಂತನೆ ಮಾಡಿದರೆ ನಾವು ದೇವರನ್ನ ಕಾಣಬಹುದು. ಸಿಂಪಲ್ ಆನ್ಸರ್ ಕೊಟ್ಟರು. ಆಗ ರಾಜ ಪ್ರಶ್ನೆ ಮಾಡುತ್ತಾನೆ, ಬಹಳ ಚೆನ್ನಾಗಿದೆ, ಮನಸ್ಸೇ ನಿಗ್ರಹ ಆಗಲ್ಲ. ಯಾಕಾಗಲ್ಲ? ಮಾಡಿ, ಮನಸ್ಸನ್ನು ನಿಗ್ರಹ ಮಾಡಿ. ಎಲ್ಲಿ ಮಾಡ್ಲಿಕ್ಕಾಗುತ್ತೆ? ಮನಸ್ಸು ದೇವತೆಗಳ ಕೈಯಲ್ಲಿದೆ, ದೈತ್ಯರ ಕೈಯಲ್ಲಿದೆ, ಅವರು ದೇವರ ಕೈಯಲ್ಲಿದ್ದಾರೆ, ದೇವರು ಕರ್ಮಗಳನ್ನು ನೋಡುತ್ತಾ ಇದ್ದಾನೆ. ಮನಃ ಕರ್ಮಭಿಹಿ ಆಕ್ಷಿಪ್ತಂ, ಹಿಂದೆ ಮಾಡಿದ ಕರ್ಮಗಳ ಪಟ್ಟಿ ದೇವರ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ನೋಡಪ್ಪ, ನಾನೇನು ನನ್ನ ಖುಷಿ ಬಂದಂತೆ ನಿನ್ನ ಮನಸ್ಸು ನಡೆಸ್ತಾ ಇಲ್ಲ ಡ್ರೈವಿಂಗು, ನಿನ್ನ ಪಟ್ಟಿ ಏನಿದೆ ಆ ಪ್ರಕಾರನೇ ಕರ್ಕೊಂಡು ಹೋಗ್ತಾ ಇದ್ದೇನೆ. ನಿನ್ನ ಹಿಂದಿನ ಕರ್ಮ ಏನಿದೆ, ಪುಣ್ಯ ಕರ್ಮ ಇತ್ತ ನನ್ನ ನೆನಪು ಕೊಡುತ್ತೇನೆ, ಪಾಪ ಕರ್ಮ ಇತ್ತ ನನ್ನ ನೆನಪು ತೆಗೆಯುತ್ತೇನೆ, ಎರಡೇ ಎಂದೇ ನಿನಗೆ ಪ್ರಾಪರ್ಟಿ ಒಣಸ್ತಾ ಇದ್ದೇನೆ. ಹಾಗಾದರೆ ಈ ಜೀವನದಲ್ಲಿ ಇದನ್ನು ನಿರ್ಣಯ ಮಾಡಿದ್ದು ನಾನೇ, ಏನು ಆ ಹಿಂದಿನ ಕರ್ಮವನ್ನ ಹೌದು ಅಂತ ಡಿಸೈಡ್ ಮಾಡಿ ಇದನ್ನ ಕೊಡಬೇಕು ಅಂತ ನೋಡಿ ದೇವ ದೈತ್ಯರ ಮೂಲಕ ಕೊಡಿಸ್ತಾ ಇದ್ದೇನೆ. ನಿನ್ನ ಮನಸ್ಸು ನಿನ್ನ ಕಂಟ್ರೋಲ್ ಅಲ್ಲಿ ಇರಲ್ಲ, ನನ್ನ ಕಂಟ್ರೋಲ್ ಅಲ್ಲಿ ಇರುತ್ತೆ, ತೆಗೆದು ಬಿಡ್ತೇನೆ, ಎಲ್ಲಿಗೆ ಬೇಕಾದ್ರೂ ಕಳಿಸ್ತೇನೆ ಅಂತ ಆತನೇ ಹೇಳಿದ. ಅಂತ ಕಾಲಕ್ಕೆ ಈ ಮನಸ್ಸನ್ನು ಕಂಟ್ರೋಲ್ ಮಾಡೋದು ಅಂದ್ರೆ ಏನು? ಮೆಕ್ಯಾನಿಸಂ ಗೊತ್ತಿಲ್ಲದೆ ಕೈ ಹಾಕಿದ್ರೆ ಏನಾಗುತ್ತೆ? ಕೈ ಕತ್ತರಿಸಿ ಹೋಗುತ್ತೆ ಮೆಷಿನ್ ಅಲ್ಲಿ. ಅದೇ ತರ ಒಳಗೆ ಮನಸ್ಸು ಯಾರ ಕಂಟ್ರೋಲ್ ಇದೆ ಗೊತ್ತಿಲ್ಲದೆ ನಮ್ಮ ಕಂಟ್ರೋಲ್ ಇದೆ ಅಂತ ತಿಳ್ಕೊಂಡು ನಾವು ಕಂಟ್ರೋಲ್ ತಡ್ಕೊಳ್ಳಿಕ್ ಹೋದ್ರೆ ಎಲ್ಲಿ ಬರುತ್ತೆ? ಹಾಗಾದರೆ ಈ ಮನಸ್ಸು ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ. ಆದರೆ ಮನಸ್ಸು ದೇವರ ಕಡೆ ಹೋಗ್ಲೇಬೇಕು, ಹೋಗ್ತಾ ಇಲ್ಲ. ಸೊಲ್ಯೂಷನ್ ಏನು ಅಂತ ನೋಡ್ತಾ ಇದ್ದಾರೆ. ಅವಾಗ ಹೇಳ್ತಾರೆ, ದೇವರೇ ಹೇಳಿಕೊಡ್ತಾ ಇದ್ದಾರೆ, ಇಲ್ಲಪ್ಪ ಪೂರ್ಣ ನನ್ನ ಕಡೆ ಬರಲ್ಲ, ನೀನು ಎಲ್ಲಾ ಪಾಪಗಳು ಮಾಡಿ ಹುಟ್ಟಿದ್ಯಾ, ಇಲ್ಲಲ್ಲ ಅಂತವರಾದ್ರೆ ಭಾಗವತ ಕಡೆಗೆ ಬರಲ್ಲ. ಭಾಗವತ ಕಡೆ ಬರ್ತಾ ಇದೀಯ ಅಂದ್ರೆ ನಿನಗೆ ಚೂರು ಪುಣ್ಯ ಇದೆ, ಚೂರು ಪಾಪ, ಎರಡು ಮಿಕ್ಸಡ್ ಆಗಿದೆ. ಹಾಗ ಅದಕ್ಕೆ ನಮಗೆ ಭಕ್ತಿಯೂ ಇದೆ, ಮನಸ್ಸಿದೆ. ದೇವರು ಅಂದ್ರೆ ದೇವರು ಅಂತೀವಿ ಮರ್ತು ಹೋಗ್ತೀವಿ, ದೇವರು ಅಂತೀವಿ ಮರ್ತು ಹೋಗ್ತೀವಿ. ಯಾಕೆ? ಪುಣ್ಯ ಪಾಪ ಎರಡು ಹಾಗೂ ಪ್ಲಸ್ ಮೈನಸ್ ಬರ್ತಾ ಇದೆ. ಅವಾಗ ಹೇಳ್ತಾ ಇದ್ದಾರೆ, ಆ ಪ್ಲಸ್ ಪಾಯಿಂಟ್ ಬರ್ತಾ ಇದೆಯಲ್ಲ, ಅವಾಗವಾಗ ಬಿಟ್ಟು 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 ಮನಸ್ಸು ಬರ್ತಾ ಇದೆ ದೇವರ ಮೇಲೆ, ಅದನ್ನು ಬಳಸ್ಕೋ ಅಂದ್ರು. ಬಳಸ್ತಾ ಇದೀವಲ್ಲ, ನಿತ್ಯ ಪೂಜಾ ಎಲ್ಲ ಮಾಡ್ತಾ ಇದೀವಲ್ಲ, ಅದರಿಂದ ಮಾಡ್ತಾ ಇದೀವಿ ನಾವು ಅಂದ್ರೆ ಹಾಗಲ್ಲ. ಆ ಬಿಟ್ಟು ಬಿಟ್ಟು ಬಂದ ಮನಸ್ಸನ್ನ ಒಂದು ಕಡೆ ಇಡ್ಲಿಕ್ಕೆ ನೋಡು ಅಲ್ಲ. ಹುಚ್ಚು ಬಿಟ್ರೆ ಅಲ್ಲಿ ಮದುವೆ ಆಗಲ್ಲ, ಮದುವೆ ಆಗಲ್ಲ ಹೊರತು ಹುಚ್ಚು ಬಿಡಲ್ಲ ಅಂತ ಆಯ್ತು. ದೇವರ ಧ್ಯಾನ ಮಾಡ್ಲಿಕ್ಕೆ ಮನಸ್ಸು ನಿಲ್ಲಲ್ಲ ಅಂದ್ರೆ ಮನಸ್ಸು ನಿಲ್ಲಲಿಕ್ಕೆ ದೇವರ ಧ್ಯಾನ ಮಾಡು ಅಂತ ಹೇಳ್ತಾ ಇದ್ರ. ಹೇಗೆ ಅಂದ್ರೆ ಹಾಗಲ್ಲ, ಮೊದಲು ಹೇಳಿದ್ದು ಧ್ಯಾನ, ಈಗ ಹೇಳಿದ್ದು ಧಾರಣ ಅಂದ್ರು. ಆಗ ಹೇಳಿದ್ದು ಎಡಬಿಡದ ಚಿಂತನೆ. ಎಡಬಿಡದ ಚಿಂತನೆ ಬರಬೇಕಾದ್ರೆ ಮನಸ್ಸಿನ ದೋಷ ಇದ್ರೆ ಸದಾ ಕೂಡಲ್ಲದು, ಓಡ್ತಾ ಇರುತ್ತೆ. ಅದಕ್ಕೆ ಮನಸ್ಸಿನ ದೋಷ ಕಳೆಯಬೇಕಾ? ಆ ಬಿಟ್ಟು ಬಿಟ್ಟು ಬರುವ ನೆನಪೇನಿದೆ ಅದನ್ನ ಒಂದು ಕಡೆ ಬಿಟ್ಟು ಬಿಟ್ಟು ಇಡು. ಎಲ್ಲಿ? ವಿರಾಟ್ ರೂಪದ ಚಿಂತನೆ ಎಲ್ಲಿಡು ಅಂತ ವಿರಾಟ್ ರೂಪದ ಬರ್ತಾರೆ ನೋಡಿ. ಇಂಥ ಪ್ರಭಾವಶಾಲಿ ವಿರಾಟ್ ರೂಪ ಚಿಂತನೆ ದಾಸರಾಯರು ಮಕಸುಳಾದಿಯಲ್ಲಿ ವಿಶೇಷ ವರ್ಣನೆ ಮಾಡಿದ್ರು. ಇದನ್ನೇ ಹೇಳ್ತಾ ಇದ್ದಾರೆ. ನಮ್ಮ ಒಳಗಿರತಕ್ಕಂಥ ಮನಸ್ಸಿನ ಕಲ್ಮಶಗಳನ್ನ ಕೊಚ್ಚ ಬಿಡುತ್ತೆ ಯಾವುದು? ಈ ವಿರಾಟ್ ರೂಪದ ಚಿಂತನೆ. ಆ ವಿರಾಟ್ ರೂಪವನ್ನು ಹೇಗೆ ಚಿಂತನೆ ಮಾಡಬೇಕು ಅಂದ್ರೆ, ಆಶ್ರಯಂ ಭದ್ರಂ ಈಕ್ಷತಃ. ನಮ್ಮೊಳಗೆ ವಿರಾಟ್ ರೂಪದ ಚಿಂತನೆ ಅಂದ್ರೆ ಆ ಆಕಾರದ ಚಿಂತನೆ ಮಾಡಬೇಕು. ಸಾಮಾನ್ಯ ಆಕಾರಕ್ಕೆ ಪ್ರಾಧಾನ್ಯ ನಮ್ಮಲ್ಲಿಲ್ಲ. ಅವರು ತುಂಬಾ ದೊಡ್ಡವರು, ಯಾರ ಕುರಿತು ಅಂದುಕೊಳ್ಳೋಣ, ಅವರು ತುಂಬಾ ದೊಡ್ಡವರು, ಕುಳ್ಳಲಿದ್ದಾರೆ ಅಥವಾ ದಪ್ಪಕ್ಕಿದ್ದಾರೆ ಅಲ್ಲ, ಬಹಳ ಸಣ್ಣಕ್ಕಿದ್ದಾರೆ, ಈ ಮಾತುಗಳೆಲ್ಲ ಬಂದಾಗ ಥಟ್ ಅಂತ ಉತ್ತರ ಏನ್ಬಿರುತ್ತೆ? ಅವ್ರ ದೊಡ್ಡಸ್ತಿಗೆ ನೋಡು, ಅವರ ಆಕಾರ ನೋಡ್ಬೇಡ. ಇದೆಲ್ಲ ಉತ್ತರ. ಆದರೆ ದೇವರಲ್ಲಿ ದೊಡ್ಡಸ್ತಿಗೆ ಜೊತೆಗೆ ಆಕಾರಕ್ಕೂ ಬಹಳ ಬೆಳೆ. ಎಂಥದ್ದು ಅಂದ್ರೆ, ದೇವರ ದೊಡ್ಡಸ್ತಿಗೆ ಗೊತ್ತಿಲ್ಲದಿದ್ದರೂ ಬರೀ ಆಕಾರ ನೋಡ್ತಾ ಇದ್ರೂ ಸಾಕು, ನಾವು ಉದ್ಧಾರ ಆಗ್ತೇವೆ. ಮನಸ್ಸಿನ ದೋಷಗಳನ್ನು ಕೊಚ್ಚಿ ಹಾಕುತ್ತೆ ಆ ಆಕಾರದ ನೋಟ. ಈ ಆಕಾರವನ್ನು ನೋಡ್ತಾ 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 ಬಂದ್ರೂ ಮನಸ್ಸಿನ ದೋಷಗಳನ್ನು ಕಚ್ಚಿ ಹಾಕ್ಬಿಡುತ್ತೆ. ಹೌದಾ? ಆ ನೋಟದಲ್ಲಿ ವ್ಯತ್ಯಾಸ ಇರಲಿ ಅಂತ. ಏನು ಆ ನೋಟ? ಆಶ್ರಯಂ ಭದ್ರಂ. ಭದ್ರವಾದ ಆಶ್ರಯ ಇವನು, ನನಗೆ ಆಶ್ರಯ ಕೊಟ್ಟವ ಅಂತ ಆ ದೃಷ್ಟಿಯಿಂದ ಆ ರೂಪವನ್ನ ನೋಡ್ತಾ ನೋಡ್ತಾ ಬರಬೇಕು. ಎಲ್ಲಿ? ಸದಾ ನೋಡಬೇಕು. ಎಷ್ಟು ಕಾಲ ನೆನಪಾದ್ರೆ ಅಷ್ಟು ಕಾಲ ನೋಡಿ ಅಂದ್ರು. ಆಗ ಮತ್ತು ಬಂತು. ಬಹಳ ಚೆನ್ನಾಗಿದೆ, ನೋಡಬೇಕಾದ್ರೆ ಅವನು ಕಾಣಿಸ್ಬೇಕಲ್ಲ. ಕಾಣಿಸ್ಬೇಕು ಅಂದ್ರೆ ವಿರಾಟ್ ರೂಪ ನೀವು ಹೇಳೋದು ಬಹಳ ದೊಡ್ಡದು. ಸತ್ಯಲೋಕದಲ್ಲಿ ತಲೆ, ಪಾತಾಳದಲ್ಲಿ ಪಾದ. ನಮಗೆ ನಮ್ಮ ನಾಲ್ಕು ಅಂತಸ್ತು ಮಾಡಿಯೇ ಕಾಣಿಸಲ್ಲ, ತಲೆಗೆ ನೋವು ಬರುತ್ತೆ ಹೀಗೆ ನೋಡ್ಲಿಕ್ಕೆ ಹೋದ್ರೆ. ಅಂಥದ್ದು ಅದು ಕಲ್ಪನೆ ಬರಲ್ಲ, ಮಾತಿನ ಜಿಮ್ಮಿಕ್ಕಾಗತ್ತಷ್ಟೇ. ಸತ್ಯಲೋಕ ನೋಡು, ಅದು ನೋಡು, ಇದು ನೋಡು ಅಂದ್ರೆ ಎಲ್ಲಿ? ಸರಿ ನಾವು ಹೇಳ್ತೀವಿ, ನೀವು ಸರಿ ಸ್ವಾಮಿ ನೋಡ್ತೀವಿ ಅಂತ ಹೋಗ್ತೀವಿ, ಏನು ಕಾಣಲ್ಲ, ಏನೂ ಇರಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಭಗವಂತ, ಆ ರೂಪ ನಮಗೆ ಎಟಕಬೇಕು ಅಂತಲೇನೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅಂಡಕೋಶೆ ಶರೀರೆ ಅಸ್ಮಿನ್ ಅಂತಾರೆ. ಈ ಶರೀರದಲ್ಲೇ ಇದ್ದಾನೆ, ಅದು ಬ್ರಹ್ಮಾಂಡ, ಇದು ಪಿಂಡ ಅಂತ. ಅಲ್ಲಿ ಯಾವ ರೂಪ ನಿಂತಿದೆ ಅದೇ ಆ ಬ್ರಹ್ಮಾಂಡ ನಿಲ್ಲಿಸಲಿಕ್ಕೆ ನಿಂತ ರೂಪ ಅದು. ಅದು ಸರಿದರೆ ಬ್ರಹ್ಮಾಂಡ ಉರುಳುಳ್ಳಿ ಬೀಳುತ್ತೆ. ಆ ರೂಪ ಇದನ್ನೂ ಹಿಡಿದು ನಿಂತಿದೆ, ಅದಕ್ಕೆ ಈ ರೂಪ ಸರಿದರೆ ನಾವು ಉರುಳುರುಳಿ ಬೀಳ್ತೇವೆ. ಈ ರೂಪ ಅನಪೇಕ್ಷದಿಂದ ತನುಗೂ ನಿಲ್ಲದಯ್ಯ ವಿಧಿಗಾದರು ಅಂತ. ಹೌದ, ಹಾಗಾದರೆ ಈ ರೂಪವನ್ನು ಚಿಂತನೆ ಮಾಡುತ್ತಾ ಬರಬೇಕು. ಆ ಚಿಂತನೆ ಮಾಡುವ ಕ್ರಮ ಹೇಗೆ ಅಂದ್ರೆ, ಹೇಳ್ತಾರೆ ನನಗೆ ಇವನು ಆಶ್ರಯ. ನನಗಾಶ್ರಯ ಅಂದ್ರೆ ನಮಗಷ್ಟು ತಲೆ ಬರಲ್ಲ ಮಾಮೂಲಾಗಾದ್ರೆ. ಯಾಕೆ, ಪುರಾಣಕ್ಕೆ ಬಂದೀರಾ ಅಂತ ನಿಮ್ಮನ್ನು ಕೇಳಿದ್ರೆ, ಹೌದು ನಾವೇ ಬಂದ್ವಿ. ಹೇಗೆ ಬಂದ್ರಿ? ಕಾರ್ನಾಗ ಬಂದೆ, ಅದ್ರಾಗ ಬಂದೆ, ಇದ್ರಾಗ ಬಂದೆ, ನಡ್ಕೊಂಡು ಬಂದೆ, ಛತ್ರಿ ಹಿಡ್ಕೊಂಡು ಬಂದೆ, ಇಷ್ಟೇ ಮುಗೀತು. ತಾತ್ಪರ್ಯ ನಾ ಬಂದೆ ಅಲ್ಲಿ. ಅದಕ್ಕೆ ದಾಸರು ಕೇಳ್ತಾರೆ, ನೀವು ಪ್ರವಚನಕ್ಕೆ ಬರ್ಲಿಕ್ಕಾಗತ್ತಾ ಅಂತ ಕೇಳ್ತಾರೆ. ಅದೇನ್ರಿ ಹಾಗೆ ಕೇಳ್ತೀರ, ನಾವೆಲ್ಲ ಬಂದಿದ್ದು ಅಂದ್ರೆ ನೀವು ಬಂದಿಲ್ಲ, ಅವನು ಕರ್ಕೊಂಡು ಬಂದ. ಆ ಸರಿ ಬಿಡ್ರಿ, ಅವರೇ ನಮ್ಗೆ ಗೊತ್ತು ದೇವರೇ ಎಲ್ಲ ಮಾಡಿಸ್ತಾರೆ ಅಂತ. ದೇವರೇ ಒಳಗೆ ನಿಂತು ಕರ್ಕೊಂಡು ಬಂದದ್ದು, ಅದು ಬೇರೆ, ನಾವಂತೂ ಬಂದಿವಲ್ಲ ಅಂದ್ರೆ ಅಲ್ಲಿ ಹೇಳ್ತಾರೆ, ನಾವ್ ಎಷ್ಟಿದ್ದೇವೆ ಸೈಜ್ ಗೊತ್ತಾ ನಿಮಗೆ ಅಂತಾನೆ. ಎಷ್ಟು? ಕುದುರೆ ಬಾರದ ಕೊನೆಯನ್ನ ನೂರು ಭಾಗ ಮಾಡಿ ಅದರಲ್ಲಿ ಒಂದನ್ನು ನೂರು ಭಾಗ ಮಾಡಿ ಎಷ್ಟು, ಅಷ್ಟು ನಾವು ಎಲ್ಲಿದ್ದೇವೆ? ಸೆಂಟರ್ ಫ್ಲೋರ್, ಇಲ್ಲಿ ಹೃದಯ ಕಮಲದಲ್ಲಿ ಒಳಗಿಲ್ಲೋ ಕೂತಿದ್ದು. ಈ ಶರೀರದ ಒಂದು ಕೂದಲಿನ ಸಾವಿರ ಭಾಗವೂ ನಾವಿಲ್ಲ. ಇಷ್ಟು ದೊಡ್ಡ ಶರೀರ ಹೊರಲಿಕ್ಕಾಗತ್ತಾ? ಇಸ್ ಇಟ್ ಪಾಸಿಬಲ್? ಆಗಲ್ಲ. ಅದು ಸೆಂಟರ್ ಫ್ಲೋರ್ ಅಲ್ಲಿ ಕೂತ್ಕೊಂಡು ಹೊತ್ಕೊಂಡಿರ್ಲಿಕ್ಕೆ ಆಗತ್ತಾ? ಒಂದು ಪದಾರ್ಥ ಹೊರಬೇಕಾದ್ರೆ ಕಾಮನ್ ಸೆನ್ಸ್ ಏನು, ನಾವು ಪಕ್ಕಕ್ಕೆ ಇರಬೇಕು ಹೊರಿಬೇಕಾದ್ರೆ, ಅದರ ಮೇಲೆ ಕೂತ್ಕೊಂಡು ಹೊರಲಿಕ್ಕಾಗತ್ತಾ? ಆದರೆ ಒಳಗೆ ಕೂತಿದ್ದೇವೆ, ಮತ್ತೆ ಪ್ರವಚನಕ್ಕೆ ಬಂದದ್ ಹೇಗೆ? ಬೆಳಿಗ್ಗೆಯಿಂದ ರಾತ್ರಿವರೆಗೂ ಈ ಶರೀರ ತಿರುಗಾಡ್ತಾ ಇರೋದು ಹೇಗೆ ಅಂದ್ರೆ, ಇವ ಮಾಡುತ್ತಾ ಇದ್ದಾನೆ. ಅದೇ ಹೇಳ್ತಾ ಇದ್ದಾನೆ, ಆಶ್ರಯಂ ಭದ್ರಂ ಇಕ್ಷತ. ಇದನ್ನು ನೆನೆಸ್ಕೊಳ್ಳಿ, ಬೆಳಿಗ್ಗೆನಿಂದ ರಾತ್ರಿವರೆಗೂ ನಮಗೆ ಆಲೋಚನೆ ಕೊಟ್ಟು, ಊಟ ಮಾಡಬೇಕು, ತಿನ್ನಬೇಕು, ತಿರುಗಬೇಕು, ಪ್ರವಚನಕ್ಕೆ ಹೋಗ್ಬೇಕು ಅಂತ ಆಲೋಚನೆ ಕೊಡ್ತಾನೆ. ಕೊಟ್ಟು ಈ ಶರೀರದಕ್ಕೆ ಮುಖ ಸುತ್ತು ಮುಖ, ಕೈ ಸುತ್ತು ಕೈ, ಕಾಲು ಸುತ್ತು ಕಾಲು, ಈ ಕ್ರಮದಿಂದ ಇಡೀ ಶರೀರ ವ್ಯಾಪಿಸಿ ನಿಂತು ಆಲೋಚನೆ ಕೊಟ್ಟು ಕಾಲಿನ ಸುತ್ತು ಇರುವ ಕಾಲನ್ನ ತಾನು ಹೆಜ್ಜೆ ಹಾಕಿದರೆ ಇದು ಹೆಜ್ಜೆ ಹಾಕುತ್ತೆ. ಆ ತರ ನಡೆಸಿ ಕರ್ಕೊಂಡು ಬಂದ, ಅಥವಾ ಕಾರಲ್ಲಿ ಕೂಡಿಸಿ ತಾನೇ ಡ್ರೈವಿಂಗ್ ಮಾಡ್ತಾ ಕರ್ಕೊಂಡು ಬಂದ. ಒಗ್ಗರಣೆ ಕೊಟ್ಟದ್ದೇನು, ನಾ ಮಾಡಿದೆ ಅಂತ ತಲೆ ಕೊಟ್ಟ ಅಷ್ಟೇ. ಅವನೇ ಡ್ರೈವಿಂಗ್ ಮಾಡುವುದು, ಇಷ್ಟು ಕಾರುಗಳು ಹೋಗ್ತಾ ಇರೋದಲ್ಲ, ಯಾರು ಮಾಡ್ತಾ ಇದ್ದಾರೆ ಹೇಳಿ, ಇವಾಗ ಹೇಳಿ, ಅವನೇ ಅಲ್ಲ ಆ ಆಕಾರದಿಂದ ಕೂತು ಮಾಡ್ತಾ ಇರೋದು, ಇದನ್ನ ನೆನೆಯಿರಿ. ಎಂಥ ಉಪಕಾರ ಮಾಡ್ತಾನೆ. ಯಾರಿಗಾದ್ರೂ ತೊಂದರೆ ಬಂದು, ಒಂದು ವೇಳೆ ಯಾರಿಗಾದ್ರೂ ಕೈಕಾಲು ಇದ್ದಕ್ಕಿದ್ದಾಗ ಬಿದ್ದೋಯ್ತು, ಮಲಮೂತ್ರ ವಿಸರ್ಜನೆ ಮಾಡಿಕೊಂಡಿದ್ದಾರೆ, ನಮ್ಮನ್ನ ಕರೆದು ಚೂರೆಲ್ಲ ಕ್ಲೀನ್ ಮಾಡ್ತೀರಾ ಅಂದ್ರೆ ಯಾರನ್ನ ಕರೀರಿ ಅಂತ ಹೇಳ್ತೀವಿ. ಹೌದಾ? ಯಾರು ಮಾಡ್ಲಿಕ್ಕೆ ಹೋಗಲ್ಲ. ಯಾಕೆ? ನಮಗೆ ಸಂಬಂಧ ಇಲ್ಲದವರು ನಾವ್ಯಾಕೆ ಮಾಡಬೇಕು? ಮತ್ತು ದೇವರಿಗೆ ನಾವ್ ಯಾವ ಸಂಬಂಧ? ಎಲ್ಲರನ್ನ ಬೆಳಿಗ್ಗೆದ್ದ ಕೂಡಲೇ ಬಾತ್ರೂಮ್ ಕರ್ಕೊಂಡು ಹೋಗ್ತಾನೆ, ಕೈಯಲ್ಲಿ ಕೈ ಇಟ್ಟು ಮಲಮೂತ್ರ ತೊಳೆಸ್ತಾನೆ. ಅವ ಒಂದು ದಿವಸ ಸ್ಟ್ರೈಕ್ ಮಾಡಿದ್ರೆ ಎಲ್ಲರೂ ಹಾಸ್ಪಿಟಲ್ ಅಲ್ಲಿ ಬಿದ್ದಿರಬೇಕು, ಡಾಕ್ಟರ್ಸ್ ತೆಗಿತಾರೆ ಪೈಪ್ ಹಾಕಿ ಅಲ್ವಾ? ಎಷ್ಟು ಉಪಕಾರ ಮಾಡುತ್ತಾನೆ. ದಿನಾಗೂ ನಮಗೆ ಅವ ನೆನಪು ಕೊಟ್ರೆ ನೆನಪಿರುತ್ತೆ, ಮರೆಸಿದ್ರೆ ಮರೆತು ಹೋಗ್ತೇವೆ. ಕೆಲವು ಸಲ ಹೇಳ್ತಾ ಇರ್ತಾರಲ್ಲ, ಪೂಜಾ ಕೂತಾಗ ನೆನಪಾಗುತ್ತೆ, ಅಯ್ಯೋ ಅವಸರದಲ್ಲಿ ಹಲ್ಲೆ ತಿಕ್ಕಿಲ್ಲ ಅಂತ. ಏನು ಅಭಿಷೇಕ ಮಾಡಿದಾಗ ನೆನಪಾಗುತ್ತೆ, ಮಾಡಿಕೊಳ್ಳುತ್ತೆ. ಅವನು ಕೊಟ್ಟರೆ ಇದೆ, ಇಲ್ಲದ್ರೆ ಇಲ್ಲ. ಜಸ್ಟ್ ಪಪ್ಪೆಟ್. ಹೌದಲ್ವೋ? ಮತ್ತೆ ದಿನಾಗ್ಲೂ ನೆನಪು ಕೊಡ್ತಾನ, ಹಲ್ಲು ತಿಕ್ಕಲಿಕ್ಕೂ ನೆನಪು ಮಾಡ್ತಾನೆ, ಹಲ್ಲು ತಿಕ್ಕಿಸ್ತಾನೆ, ಸ್ನಾನ ಮಾಡಿಸ್ತಾನೆ, ಒಬ್ಬರನ್ನೇ ಕರ್ಕೊಂಡು ಹಾಯ ಕರ್ಕೊಂಡು ಹೋಗ್ತಾನೆ, ಎಲ್ಲಿಗೆ? ಸ್ಕೂಟರಲ್ಲೋ ಕಾರಲ್ಲೋ ಕರ್ಕೊಂಡು ಹೋಗ್ತಾನೆ, ಸಂತೋಷ ಕೊಡ್ತಾನೆ, ಊಟ ಮಾಡಿಸ್ತಾನೆ, ತಾನೇ ಬಾಯಲ್ಲಿ ಇಟ್ಟುಕೊಂಡು ಊಟ ಮಾಡಿ ನಮ್ಗೆ ಸುಖ ಕೊಡ್ತಾನೆ. ಒಟ್ಟಾರೆ 24 ತಾಸು ನಮ್ಮ ಸುತ್ತೇ ಇರ್ತಾನೆ, ನಾವು ಅವನ ಮುಖ ನೋಡದಿದ್ರು. ನೋಡಿ ಎಷ್ಟಂತಹ ಪರಿಸ್ಥಿತಿ, ನಮಗಾಗಿ ದುಡಿಯುವ ವ್ಯಕ್ತಿ ಪಕ್ಕದಲ್ಲೇ ಕೂತಿದ್ರು, ಅವನ ಬಿಟ್ಟು ಯಾರ್ಯಾರಕ್ಕೋಸ್ಕರ ಒದ್ದಾಡ್ತಾ ಇರ್ತೇವೆ. ಒಂದು ವೇಳೆ ನಾವೇ ಇನ್ನೊಬ್ಬರಿಗೆ ಈ ತರ 24 ಗಂಟೆ ದುಡಿತಾ ಇದ್ದು ಅವರು ನಮ್ಮ ಮುಖ ನೋಡದೆ ಅವರವರೇ ನೋಡ್ಕೊಂತಾ ಇದ್ರೆ ನಮ್ಗೆ ಹೊಟ್ಟೆ ಉರಿದೋಗಲ್ವಾ? ಎಷ್ಟು ಸೇವಾ ಮಾಡ್ತೀವ್ರಿ, ಒಂದು ಮುಖವೂ ನೋಡಲ್ಲ ಇವರು ಅಂತ ಮತ್ತೆ ದೇವರು ಮಾಡ್ತಾ ಇದ್ದಾರಲ್ಲ. ಇದೆಲ್ಲ ನೆನದು ಅವನನ್ನ ಸ್ಮರಣೆ ಮಾಡಿ. ಆಶ್ರಯಂ ಭದ್ರಂ ಇಕ್ಷತ, ನೀನೊಬ್ಬನೇ ನನ್ನ ಸ್ನೇಹಿತ, ನನ್ನ ದೋಷಗಳ ಸಹಿತ. ನನ್ನಲ್ಲಿ ಗುಣಗಳಿದ್ರೆ ಪ್ರೀತಿ ಮಾಡ್ತಾರಯ್ಯ, ದೋಷ ಕಂಡ್ರೆ ದೂರ ಮಾಡ್ತಾರೆ. ಆದರೆ ದೋಷ ಸಹಿತ ಹತ್ತಿರ ಕರೆಯುವವ ನೀನೊಬ್ಬನೇ. ನಿನ್ನ ಅಪ್ಪಣೆಯಿಂದ ನಿನ್ನಂಥ ಬುದ್ಧಿಯೇ ಇದ್ದ ಗುರುಗಳು ಇಬ್ಬರೇ. ದೋಷ ಸಹಿತ ಹತ್ತಿರ ಕರೆಯುವರು ಅಂದ್ರೆ ದೇವರು, ಗುರುಗಳಿಬ್ಬರೇ. ಮಿಕ್ಕವರು ತಂದೆ ತಾಯಿ ನಂತರ ಬರ್ತಾರೆ. ಯದ್ಯಪಿ ತಾಯಿ ತಂದೆ ಗುರು ಅಂತ ಬರೋದು, ಆದ್ರೆ ದಾಸರು ಹೇಳ್ತಾರೆ ಗುರುಗಳಿಂದಧಿಕ ಇನ್ನಾರು ಆಪ್ತರು ನಿನಗೆ ಅಂತ. ಅಂದ್ರೆ ಆ ಕಂಡೀಷನ್ ಬರುತ್ತಂತೆ. ಒಂದು ವೇಳೆ ಅಪ್ಪ ಅಮ್ಮನೂ ದೂರ ಮಾಡುವ ದುರ್ಗುಣ ಇದ್ದರೂ ಮಗನಲ್ಲಿ, ಮಗನಲ್ಲಿ ಎಂಥ ದುರ್ಗುಣ ಬಂದಿದೆ, ಅಪ್ಪ ಅಮ್ಮನೂ ದೂರ ಮಾಡಿಬಿಟ್ರು, ಸಾಕು ನೀನು ಬೇಡ ಅಂತ, ಆ ಪರಿಸ್ಥಿತಿಯಲ್ಲೂ ದೂರ ಮಾಡದವರು ಇಬ್ಬರಂತೆ. ಒಂದು ಗುರುಗಳು, ಒಂದು ದೇವರು ರಕ್ಷಣೆ ಮಾಡುತ್ತಾರೆ. ಹೌದಲ್ವ? ಎಕ್ಸಾಂಪಲ್ ಕೊಡಬೇಕಾದ್ರೆ ಇಡೀ ಜಗತ್ತಿನಲ್ಲಿ ವರ್ಸ್ಟ್ ಫೆಲೋ ಯಾರು ಹೇಳಿ? ಕಲಿ. ಹೌದ? ಅವನು ಸುತ್ತೂ ಇದ್ದಾನಲ್ಲ ಇವ ಸ್ವಾಮಿ, ಇದ್ದು ಹೊತ್ತು ಹೊತ್ತಿಗೆ ಊಟ ಕೊಟ್ಟರು ಮತ್ತೆ ಸಂತೋಷ ಪಡಿಸ್ತಾನಲ್ಲ ಅವನನ್ನ. ಇವನನ್ ಏನ್ ಬೇಕು? ಅವನ ಲಕ್ಷಣ ಏನು? ದೇವರ ನೋಡಿದ್ರೆ ಹಲ್ಲು ಕಡಿತಾನೆ. ತಾನೇ ನಿಂತು ಅವನ ಬುದ್ಧಿಯಲ್ಲಿ ನಿಂತು ಅವನ ಬುದ್ಧಿಯಲ್ಲಿ ತನ್ನ ಮೇಲೆ ಹಲ್ಲು ಕಡಿಯೋದಿದ್ರೆ ಆ ತರನೇ ಹಲ್ಲು ಕಡಿಸ್ತಾ ಇದ್ದು ತಾನೇ ನಿಂತು ಅವನಿಗೆ ಬುದ್ಧಿ ಪ್ರೇರಣೆ ಮಾಡಿ ಇನ್ನೊಂದು ಕಡೆ ಊಟವೂ ಕೊಡ್ತಾನೆ. ದುರ್ಯೋಧನ ಊಟ ಮಾಡಿ ಸುಖ ಪಡಲಿಲ್ಲ. ಮತ್ತೆ ಇಂಥ ಇವನು ನೋಡಿದ ಕೂಡಲೇ ಎಲ್ಲ ದೇವತೆಗಳಿಗೂ ಆಶ್ಚರ್ಯ ಅಂತೆ. ನಿನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಆಗಲ್ಲಪ್ಪ ಮಹಾರಾಯ, ಎಂಥ ಕರುಣಾವಂತ ನೀವು ಅಂತ. ಹೀಗೆ ಒಂದೊಂದು ಒಂದೊಂದು ಗುಣ ಚಿಂತನೆ ಮಾಡಿ ಇವನನ್ನ ತಲೆಯಲ್ಲಿಟ್ಟುಕೊಳ್ಳಿ. ಯಾರನ್ನ? ಪಾತಾಳದಿಂದ ಸತ್ಯಲೋಕದವರೆಗೆ ವೈಕುಂಠವನ್ನು ಧಾರಣೆ ಮಾಡಿದ ವಿರಾಟ್ ರೂಪ ಚಿಂತನೆ ಮಾಡಿ, ಏನು ಬಿಟ್ಟು ಬಿಟ್ಟು ಸ್ಮರಣೆ ಮಾಡಿ. ಎಲ್ಲೆಲ್ಲಿ? ಆಧಾರದಲ್ಲಿ ತಿಳಿ, ಸ್ವ ಪರ ದೇಹದಲ್ಲಿ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಎಷ್ಟು ಸಲ ಆದರೆ ಅಷ್ಟು ಸಲ, ಕಷ್ಟ ಬೇಡ, ಇಷ್ಟವಾಗಿಯೇ ಎಷ್ಟೆಷ್ಟು ಸಲ ಆದರೆ ಅಷ್ಟು ಸಲ ಎಲ್ಲರಲ್ಲಿ ಚುಟುಕಾಗಿ, ಸ್ವಾಮಿ ನೀನಿದ್ದೀಯ, ನೀನೇ ಮಾಡಿಸ್ತಾ ಇದೀಯ, ಸ್ಮರಣೆ ಮಾಡೋಣ. ಅದರಿಂದ ಏನಾಗುತ್ತೆ? ಮಹಾಫಲ. ಮನಸ್ಸಿನ ದೋಷಗಳು ಕೊಚ್ಚಿ ಹೋಗ್ತಾ ಬರುತ್ತೆ, ಮನಸ್ಸು ಹಗರಾಗುತ್ತೆ. ಅದರಿಂದ ಸೂಕ್ಷ್ಮ ರೂಪ, ಹೃದಯದಲ್ಲಿರುವ ರೂಪದತ್ತ ತಾನಾಗಿ ಮನಸ್ಸು ಓಡಿ ಹೋಗುತ್ತೆ. ಆಗ ದೇವರು ದರ್ಶನ ಕೊಡ್ತಾರಯ್ಯ ಅಂದ್ರು. ಆ ಸೂಕ್ಷ್ಮ ರೂಪ ಹೇಗಿರುತ್ತೆ ಅಂದ್ರೆ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಆ ಸ್ವಾಮಿ ಶಂಖ ಚಕ್ರ ಗದಾ ಪದ್ಮ ಧಾರಣೆ ಮಾಡಿದ್ದಾನೆ, ಬಹಳ ಚಿಕ್ಕವ. ಅದರಲ್ಲೇ ಆಭರಣಗಳು, ಅದರಲ್ಲೇ ರತ್ನ ವಜ್ರ ಎಲ್ಲ ಕೂತಿದೆ. ಅದರಲ್ಲೇ ಎಲ್ಲ ವಸ್ತ್ರ ಪೀತಾಂಬರ ಹುಟ್ಟಿದ್ದಾನಂತೆ. ಆ ಪೀತಾಂಬರ ಅಲಗಾಡ್ತಾ ಇದೆ. ಅದರಲ್ಲೇ ವನಮಾಲೆ ಹಾಕೊಂಡಿದ್ದಾನೆ, ಅದಕ್ಕೂ ದುಂಬಿಗಳು ಓಡಾಡ್ತಾ ಇವೆ ಅಂತ. ಹೆಂಗಿದ್ರು ಚಿಕ್ಕ ರೂಪ ಎಲ್ಲ ಇಟ್ಕೊಂಡಿದ್ದಾನೆ, ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ಅವನ ದರ್ಶನ ಆಗುತ್ತೆ ಅಂತ ಹೇಳಿದ್ರು. ಆಗ ರಾಜ ಪ್ರಶ್ನೆ ಮಾಡಿದ, ಎಲ್ಲ ಚೆನ್ನಾಗಿದೆ, ನಾನು ಹೇಳಿದ್ದಕ್ಕೆ ನೀವು ಕೇಳಿದ್ದಕ್ಕೆ ಉತ್ತರ ಕೊಟ್ಟದ್ದು ಮುಗೀತು. ಮೊದಲನೇ ಸ್ಕಂದ ಪ್ರಶ್ನೆ, ಎರಡನೇ ಸ್ಕಂದ ಉತ್ತರ ಕೊಟ್ಟಾಯಿತು. ಒಂದು ಪ್ರಶ್ನೆ ಉಳಿಯಿತು. ಅವನ ಚಿಂತನೆ ಮಾಡಬೇಕಾದ್ರೆ ಬರೇ ದೇವರು ದೇವರು ಅಂದ್ರೆ ಸಾಕಾ? ಇನ್ನೇನಾದರೂ ಬೇಕಾ? ಅವನ ಶಕ್ತಿ, ಅವನ ಗುಣ, ಅವನ ಕ್ರಿಯಾ ಗೊತ್ತಾಗ್ಬೇಕಾ ಬೇಡ್ವಾ? ಗೊತ್ತಾಗ್ಬೇಕು. ಅದು ಗೊತ್ತಿಲ್ಲ, ಅವನು ತಿಳಿಸಲ್ಲ, ಕನಸಿನಲ್ಲೂ ಕಾಣಿಸಲ್ಲ, ತಿಳಿಸಲ್ಲ. ಹೇಗ್ ತಿಳಿಯಬೇಕು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರವಾಗಿ ಮಿಕ್ಕ 10 ಸ್ಕಂಧ ಹೊರಟಿತು. ಅವನೇ ನಿನ್ನಲ್ಲಿ ಕೂತ, ಅವನೇ ಹಳೇ ವರಾಹ. ತುಂಬಾ ಕಾಲ ಹಿಂದೆ ಬಂದಲ್ಲ, ವರಾಹ ರೂಪ ಧಾರಣೆ ಮಾಡಿದ್ನಲ್ಲ ಅವನೇ. ಅವನೇ 10 ಅವತಾರ ಧಾರಣೆ ಮಾಡಿ ಅಪರೂಪದ ಪರಾಕ್ರಮ ತೋರಿದ. ಅದನ್ನ 10 ಸ್ಕಂಧದಲ್ಲಿ ಹೇಳುತ್ತೇನೆ. ಅದನ್ನ ತಿಳ್ಕೊಂಡು ನಿನ್ನ ಹೇಳಿದಾಗೆಲ್ಲ ಇಮ್ಮಿನಿಟ್ ಆಗಿ ಮುಗಿದ ಮೇಲೆ ನೋಡೋಣ ಅಂತ ನೋಡ್ಬೇಡ. ಹೇಳಿದ ಕೂಡಲೇ ಹೇಳಿದ್ದನ್ನೆಲ್ಲ ಗ್ರಹಣ ಮಾಡಿ, ಏಕಾಂತ ಗ್ರಹಣ ಮಾಡು, ಏಕಾಂತದಲ್ಲಿ ಕೂಡು ಜಪ ಮಾಡುವಾಗ, ತಿರುಗಾಡುವಾಗ, ತಿನ್ನುವಾಗ ಇದು ಮಾಡು. ಏನಂತ, ಒಳಗಿದ್ದವನನ್ನ ಕುರಿತು ನೀನೇ ಕೃಷ್ಣ, ನೀನೇ ರಾಮ, ನೀನೇ ಆ ಶಕ್ತಿವಂತ ಅಂತ ಅವನಲ್ಲಿ ಆ ಶಕ್ತಿಯನ್ನ ಚಿಂತನೆ ಮಾಡು. ಅವಾಗ ಅವನ ನೆನಪು, ಅವನ ತಾಕತ್ತಿನ ನೆನಪು, ಅವನು ನಿನಗಾಗಿದ್ದಾನೆಂಬ ನೆನಪು ಬಂದು ನಿನಗೇನು ಬರುತ್ತೆ, ಭಯ ಹೋಗಿ ಬಿಡುತ್ತೆ. ಮೋಕ್ಷದಲ್ಲಿ ಬರಬೇಕಾದ ಭಯರಾಹಿತ್ಯ ಇಲ್ಲೇ ಬರುತ್ತಯ್ಯ, ಅದು ಮೋಕ್ಷ ಅಂತಾರೆ. ಅದಕ್ಕಿಂತ ಬೇಕಾದ್ರು ಹಾಗಾದರೆ ನಾವು ಮಾಡಬೇಕಾಗಿದ್ದೇನು, ಇನ್ನ 10 ಸ್ಕಂಧಗಳಲ್ಲಿ ದೇವರ ಚರಿತ್ರೆ ಬರುತ್ತೆ, ಅದನ್ನ ತಿಳಿದು ಬಿಡಬಾರದು. ಇಷ್ಟು ಕಾಲ ಮಾಡಿದ್ದೇನು, 10 ಅವತಾರ ಮಾಡಿ ಕೇಳ್ತಾ ಇದ್ರು, ಮಂಗಳ ಆಯ್ತು ಗೋವಿಂದ ಅಲ್ಲಿಗಲ್ಲಿಗೆ. ಆದರೆ ನಾನು ಪ್ರಾಕ್ಟಿಕಲ್ ಪ್ರಾಮಾಣಿಕವಾಗಿ ಕೇಳ್ತಾ ಇದ್ದೀನಿ. ಯಾರಾದ್ರೂ ಮಾಡಿದ್ರೆ ಸಾಷ್ಟಾಂಗ ನಮಸ್ಕಾರ, 1000 ನಮಸ್ಕಾರ ಮಾಡ್ಲಿಕ್ಕೂ ಸಿದ್ಧ. ಏನು ಭಾಗವತ ಕೇಳಿದ ಮೇಲೆ ಆ ಕೇಳಿದ ಕಥೆಗಳಲ್ಲಿ ದೇವರ ರೂಪಗಳು ಬಂದಿದ್ರೆ ಅದನ್ನೆಲ್ಲ ಏಕಾಂತದಲ್ಲಿ ಕೂತು ನೀನೇ ಕೃಷ್ಣನಯ್ಯ, ನೀನೇ ರಾಮನಯ್ಯ, ಈ ತರ ಮಾಡಿದ್ದೀಯಾ ಅಂತ ದೇವರ ಕುರಿತು ಒಳಗೊಳಗೆ ಚಿಂತನೆ ಮಾಡಿದರು ಒಬ್ಬರಿದ್ರು ಸಾಷ್ಟಾಂಗ ನಮಸ್ಕಾರ ಮಾಡ್ಲಿಕ್ಕೆ ಸಿದ್ಧನ. ಮಾಡಿದ್ವಾ? ಆ ಸಬ್ಜೆಕ್ಟೇ ಇರಲ್ಲ, ಅಪ್ಲಿಕೇಶನ್ ಪಾರ್ಟೇ ಕಟ್ ಆಗಿರುತ್ತೆ. ಅದಕ್ಕೆ ಭಾಗವತ ಕೇಳಿದ್ರೆ ಭಯ ಹೋಗುತ್ತೆ ಅಂತ ಹೆಡ್ಡಿಂಗ್ ಇಟ್ಟಿದ್ರು ಕೂಡ 20 ಸಲ ಮಂಗಳ ಮಾಡಿದ್ರು ಭಯ ಹೋಗಲ್ಲ. ತಪ್ಪಮ್ಮ, ಓ ನಂತರ ಅಲ್ಲ, ಇದು ಹೇಳಿದ್ದೇ ಹಿಂದೆ ಕೂತವರು ಅರಣ್ಯಕಾಚಾರರು ಅಲ್ಲ, ಅವರಮ್ಮ ದೊಡ್ಡವರು, ಅವರ ಕುರಿತು ಹೇಳ್ತಾ ಇದೀನಿ. ನಾನೊಂದ್ ಸೌಟ್ ಅಷ್ಟೇ, ಅವ್ರು ಹೇಳಿದ್ದನ್ನ ನಿಮ್ ಹೇಳಿದ್ ಬರ್ತಾ ಅವ್ರ ಸಂಕಲ್ಪ. ಇಲ್ಲಿ ಕೂಡ ಹೇಳ್ತಾರೆ ಈ ಭಾಗವತ ಕೇಳೋ ಕಾಲಕ್ಕೆ ಆಚಾರ ಕಡೆ ನೋಡ್ತಾ ಕೇಳಬೇಡ್ರಿ ಅಂತ. ಆಚಾರೇ ಹೇಳ್ತಾ ಇದ್ದಾರಂತ ಕೇಳಬೇಡಿ. ಯಾಕೆ ಆಚಾರ ಪಪ್ಪೆಟ್ಟು ಗೊಂಬೆ ನಿಜವಾಗೂ ಹೌದು, ಅಲ್ಲಿ ಕೂತು ಹೇಳುವರೇ ಶುಕ ಮಹರ್ಷಿಗಳು. ಅಲ್ರಿ ಇಲ್ಲಿಂದ ಬಂದು ಕೂತ್ ಹೇಳ್ತಾರ ಅಂದ್ರೆ ತಮ್ಮ ಸರ್ವಭೂತ ಹೃದಯ ಮಹಿಮಾನ ತೋರಿಸ್ಮಿ, ಶುಕಾಚಾರ್ಯರು ಇಲ್ಲದ ಜಾಗ ಎಲ್ಲಿ ಅಂದ್ರು. ನಿಮ್ಮಲ್ಲೂ ಇದ್ದಾರೆ, ಕೂತು ಕೇಳತಾ ಇದ್ದಾರೆ, ನನ್ನಲ್ಲಿ ನಿಂತು ಹೇಳುತ್ತಾರೆ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡಿ ಅಂತ ಕೇಳ್ತೀರಾ? ಎಂಥ ಎಕ್ಸಾಂಪಲ್ ಗೊತ್ತು? ಬನ್ನಂಜಿಯವರು ಮೊದಲುಕೊಂಡು ಎಲ್ಲಾ ಪ್ರವಚನಕಾರರು, ಪ್ರಾಮಾಣಿಕ ಪ್ರವಚನಕಾರರ ಬಾಯಿಂದ ಬರುವ ಮಾತೊಂದೇ. ಏನದು ಅಂದರೆ, ನಾನು ಪ್ರವಚನ ಮಾಡುವಾಗ ನನಗೆ ಗೊತ್ತಿಲ್ಲದ ವಿಷಯಗಳೇ ನನ್ನ ಬಾಯಿಂದ ಬರ್ತಾ ಇರುತ್ತೆ, ಅದು ನನಗೇ ಪಾಠ ಆಗುತ್ತೆ. ಹೇಗ್ರಿ ಬರುತ್ತೆ? ಪುಸ್ತಕ ನೋಡ್ಲಿಲ್ಲ, ಏನು ನೋಡ್ಲಿಲ್ಲ, ಹೊಳೆದು ಬರ್ತಾ ಇದೆ. ಹೇಗೆ? ಅವರು ಕೂತು ಹೇಳಿಸ್ತಾರೆ, ಅದರಿಂದ ಅದು ನಮಗೆ ಪಾಠ ಆಗುತ್ತೆ ಹೇಳೋರಿಗೆ. ಆದ್ದರಿಂದ ಕೇಳುವವರು ಹೇಗೆ ಕೇಳಬೇಕು? ಇವರು ಹೇಳುತ್ತಾ ಇದ್ದಾರೆ ಅಂತ ಕೇಳಬಾರದು. ಇವರು ಬರೀ ಮೈಕ್ ತರ, ಒಳಗೆ ದೇವರು, ದೇವತೆಗಳು, ಶುಕಾಚಾರ್ಯರು ಕೂತು ಹೇಳತಾ ಇದ್ದಾರೆ ಅಂತ ಯಾರು ಕೇಳುತ್ತಾರೆ, ಅವರಿಗೆ ಭಾಗವತ ಅರ್ಥ ಆಗುತ್ತೆ. ಅವಾಗ ಆಚಾರ ಮೇಲೆ ಅಭಿಮಾನ ಬರಲ್ಲ, ಕೂತು ಹೇಳು ಶುಕಾಚಾರ್ಯರ ಮೇಲೆ ಬರುತ್ತೆ. ಸ್ವಾಮಿ, ಈ ಒಂದು ಗೊಂಬೆಯನ್ನಿಟ್ಟುಕೊಂಡು ನಮ್ಮ ಉದ್ಧಾರ ಮಾಡಲಿಕ್ಕೆ ನೀವು ಬಂದಿರ್ತೀರಾ ಅಂತ ಅವರಿಗೆ ತಲೆ ಬಾಗುವ ಭಾಗ್ಯ ಬರುತ್ತೆ. ಇಲ್ಲದಿದ್ರೆ ಏನಾಗುತ್ತೆ? ಪ್ರವಚನ ಮಾಡಿದವರಿಗೆ ಬಿಟ್ಟು ಮೈಕಿಗೆ ಹಾರ ಹಾಕಿ ಚಪ್ಪಾಳೆ ತಟ್ಟನ ಆಗುತ್ತೆ. ಆ ತರ ಮಾಡಬಾರದು ನಾವು. ಮೈಕ್ ಇದು ಬಿಟ್ರೆ ಇನ್ನೊಂದು ಮೈಕ್ ಸಿಗತ್ತಪ್ಪ, ಪ್ರವಚನಕಾರರು ಅವರಿಗೆ ಹಾಕಬೇಕು ಕೊರಳಲ್ಲಿ ಹಾರ. ಯಾರಿಗೆ? ಅರಣ್ಯಕಾಚಾರ ಅವರು ನಿಂತು ಮಾಡಿಸ್ತಾ ಇದ್ದಾರೆ. ಅವರಿಗೆ ಕೈ ಮುಗಿಯೋಣ ಎಂಬಲ್ಲಿಗೆ ಶ್ರೀಕೃಷ್ಣ.